ಬಿಡ್ತಾನೆ. ಅವನೆಲ್ಲ ಹೊಡೆದು ಸಿಕ್ಕಾಕೊಡದರೆ ಇವನ್ ಮೋಸ, ಇವನ್ ಇವಂದೇ ಕಾಪಿ ಹೊಡೆದ ಅವನ್ ಪಾಸ್ ಆಗ್ತಾನೆ, ಇವನು ಫೇಲ್ ಆಗ್ತಾನೆ, ಆ ತರ ಮಾಡಿರುತ್ತಾರೆ. ದುರ್ಯೋಧನ ಅಂಥ ಮಹಾಮೂರ್ಖ ಅವನು, ಮಹಾದುಷ್ಟ ಅವನು. ಇಷ್ಟು ಮಾಡಿ ಹೊರಟೇ ಬಿಟ್ಟನಂತೆ. ಮೊದಲು ರೀಚ್ ಆದ, ಈ ಕಡೆಗೆ ಅರ್ಜುನ ಹೊರಟವರು, ಆಮೇಲೆ ರೀಚ್ ಆದ. ಇದೆಲ್ಲ ಕೃಷ್ಣನಿಗೆ ಗೊತ್ತಿಲ್ವ, ಸರ್ವಜ್ಞ ಸರ್ವತಂತ್ರ ಸ್ವತಂತ್ರ ಸರ್ವಜ್ಞ ಅಂತ ಕೃಷ್ಣ ತೋರಿಸ್ತಾನೆ. ಹೇಗೆ ತೋರಿಸ್ತಾನೆ ನಾಳೆ ನೋಡೋಣ. ಕೃಷ್ಣ ಏನ್ ಮಾಡ್ತಾನೆ ಈಗ? ಕೃಷ್ಣ ಅಂದ್ರೆ ಕೃಷ್ಣನೇ, ಆತನ ನೇಚರ್ ಅಂದ್ರೆ ಆತಂದೇನೆ, ಆತನ ಯಾರು ಇಮಿಟೇಟ್ ಮಾಡೋಕ್ಕೂ ಬರೋದಿಲ್ಲ. ಕೃಷ್ಣ ಸರ್ವೋತ್ತಮ. ಕೃಷ್ಣ ಇದ್ರ ಪ್ರಸಂಗ ಹೇಗೆ ನಿಭಾಯಿಸ್ತಾನೆ? ಅರ್ಜುನನನ್ನೂ ಕಳಿಸಾಗಿಲ್ಲ, ದುರ್ಯೋಧನ ಕಳಿಸಾಗಿಲ್ಲ, ಆದರೆ ಕೆಟ್ಟ ಫಲ ಕೊಡಾಗಿಲ್ಲ. ಹೇಗೆ ಕೊಡ್ತಾನೆ? ಕೃಷ್ಣರ ಸರ್ವೋತ್ತಮತ್ವವನ್ನ ಅಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಅಪೂರ್ವವಾದ ಮಾರ್ಗ. ಹೇಗೆ ನಡ್ಕೋತಾನೆ ಕೃಷ್ಣ ಅಂದ್ರೆ, ಅರ್ಜುನನ್ ಅನ್ಕೋಬೇಕು ನನ್ನ ನ್ಯಾಯ ಸಿಕ್ತು, ದುರ್ಯೋಧನ ನನಗೂ ನ್ಯಾಯ ಸಿಕ್ತು, ಈ ರೀತಿ ಅನ್ಕೋಬೇಕಂತ. ಇದು ಕೃಷ್ಣನ ಪವಾಡ ಇದು. ಒಂದು ಕೃಷ್ಣ ಏನ್ ಮಾಡ್ತಾನೆ ಎಂಬುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಂ ಭಾಸ್ಕರ್.
ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ಮುನಿಕ್ರಂದತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯು ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ. ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಬುಧೀರಯೇ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಪಾಂಡವರು ಅತ್ಯಂತ ಯಶಸ್ವಿಯಾಗಿ ವನವಾಸ ಮತ್ತು ಅಜ್ಞಾತವಾಸಗಳನ್ನು ಪೂರೈಸಿ ದುರ್ಯೋಧನನಿಗೆ ತಾವು ಪೂರೈಸಿದ್ದನ್ನು ತಿಳಿಸಿದರೆ ದುರ್ಯೋಧನ ಮಹಾಪಾಪಿ, ದೊಡ್ಡ ವಂಚಕ, ಅವನು ರಾಜ್ಯವನ್ನು ಕೊಡಬಾರದು ಅಂತಕ್ಕಂಥ ಉದ್ದೇಶವನ್ನೇ ಇಟ್ಟುಕೊಂಡಿದ್ದವನು. ಅದಕ್ಕೊಂದು ಕಾರಣ ಹುಡುಕಿದ. ನೀವು ಅಜ್ಞಾತವಾಸವನ್ನು ಸರಿಯಾಗಿ ಮುಗಿಸಿಲ್ಲ, ಮುಗಿಸೋದ್ರ ಒಳಗೇನೆ ಅರ್ಜುನನನ್ನು ನಾವು ಉತ್ತರ ಗೋಗ್ರಹಣ ಕಾಲಕ್ಕೆ ಕಂಡಿದ್ದೇವೆ. ಆದ್ದರಿಂದ ನೀವು ಪುನಃ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು ಅಂತ ಹೇಳಿ ಸಂದೇಶ ಕಳಿಸಿದಾಗ ಪಾಂಡವರು ತಾವು ಸರಿಯಾಗಿಯೇ ಮುಗಿಸಿದ್ದೇವೆ ಅಂತ ತಿಳಿಸ್ತಾ ಕೃಷ್ಣ ನೇತೃತ್ವದಲ್ಲಿ ಸಭೆ ಮಾಡಿದರು. ಆ ಸಭೆಯಲ್ಲಿ ತೀರ್ಮಾನವಾಯಿತು, ಇಲ್ಲ ಯುದ್ಧ ಇಲ್ಲ ರಾಜ್ಯ, ಬೇರೆ ಸಂಧಾನ ಇಲ್ಲ. ಹೊನಕ್ಕೆ ಹೋಗೋ ಪ್ರಶ್ನೆಯಂತೂ ಇಲ್ಲ, ಸುಮ್ಮನೆ ಕೂಡ ಪ್ರಶ್ನೆಯೂ ಇಲ್ಲ. ನಾವು ರಾಜ್ಯವನ್ನು ತಗೊಳ್ಳಲೇಬೇಕು ಅಂತಕ್ಕಂಥ ನಿಶ್ಚಯವನ್ನು ಪಾಂಡವರು ಮಾಡಿದ್ದಾರೆ. ದೃಪದ ರಾಜನ ಪುರೋಹಿತನನ್ನ ಒಬ್ಬ ರಾಯಭಾರಿಯನ್ನಾಗಿ ಕಳಿಸ್ತಾರೆ. ಆ ದೃಪದ ರಾಜನ ಪುರೋಹಿತನ ಮಾತುಗಳೆಲ್ಲ ಭೀಮಾರ್ಜುನರು ಮತ್ತು ಕೃಷ್ಣನ ಮಹಿಮೆಯನ್ನ ಬಹಳ ವಿಸ್ತಾರವಾಗಿ ಹೇಳುತ್ತಾರೆ. ಅಂಥವರ ವಿರುದ್ಧ ಹೋಗೋದು ಎಂದೂ ಯಶಸ್ಸಿಗೆ ಕಾರಣವಾಗೋದಿಲ್ಲ. ನೀನು ರಾಜ್ಯವನ್ನು ಕೊಟ್ಟು ನೀನು ನಿನ್ನ ಮಕ್ಕಳು ಇಡೀ ವಂಶ ರಾಜ್ಯ ಉಳಿಸಿಕೊಳ್ಳೋ ಯೋಚನೆ ಮಾಡಬೇಕೇ ಹೊರತು ಇದರ ಸಾಧ್ಯ ಇಲ್ಲ ಅಂತ ಹೇಳಿದರು. ಆ ಕಾಲಕ್ಕೆ ಧೃತರಾಷ್ಟ್ರ ಆ ಮಾತನ್ನು ಕೇಳಲಿಲ್ಲ. ನಾವಿದೊಂದು ಬಹಳ ಆಶ್ಚರ್ಯ, ತುಂಬ ಹಿತೋಕ್ತಿ ಅದು, ಅವನ್ನು ಕೇಳಲಿಲ್ಲ. ಇವತ್ತು ಎಷ್ಟು ಜನ ಕೇಳ್ತಾರೆ ಹಿತೋಕ್ತಿಗಳನ್ನು? ಶಾಸ್ತ್ರದ ಮಾತುಗಳನ್ನೇ ಜನ ಕೇಳೋದಿಲ್ಲ, ನಿತ್ಯ ಜೀವನದಲ್ಲೇ ಹಿತೋಕ್ತಿಗಳನ್ನು ಹೇಳುತ್ತಾರೆ. ಸಕಾಲ ಕೇಳಬೇಕು, ಅಹರಹ ಸಂಧ್ಯಾಮುಪಾಸೀತ, ಅವೆಲ್ಲ ನಮ್ಮ ಜೀವನಕ್ಕೆ ದೊಡ್ಡ ಆಸ್ತಿ ಅದು ಅಂತ ಹೇಳಿದರೆ ಆ ಮಾತುಗಳನ್ನು ಜನ ಕೇಳೋದಿಲ್ಲ, ಹಾಳಾಗೇ ಹಾಳಾಗ್ತಾನೆ. ದೇವರ ಪಾಂಡವರ ಸ್ವತ್ತನ್ನು ಪಾಂಡವರಿಗೆ ಕೊಡು, ಇದವರ ಸಂದೇಶ. ನಮಗೆ ದೇವರ ನೈವೇದ್ಯ ಮಾಡಿ, ಏನು ಕೇಳೋದಿಲ್ಲ. ಅಲ್ಲಿ ಪಾಂಡವರಿಗೆ ಅವನು ಕೊಡಲಿಲ್ಲ, ದೇವರಿಗೆ ನಾವು ಕೊಡೋದಿಲ್ಲ ಅಂದರೆ ಅದೇ ತಪ್ಪೇನು. ಹೇಳೋರಿಲ್ಲ ಅಂತಿಲ್ಲ, ಶಾಸ್ತ್ರಗ್ರಂಥ ಎಲ್ಲ ಹೇಳೋದು ಅದನ್ನೇನೆ, ಆದರೆ ಅದನ್ನು ಪಾಲನೆ ಮಾಡೋ ಬುದ್ಧಿ ಜನಗಳಿಗೆ ಇರೋದಿಲ್ಲ. ಅದಕ್ಕೆ ವ್ಯಾಮೋಹ ಕಾರಣ ಆಗ್ತದೆ. ಕೆಲವರಿಗೆ ತಮ್ಮ ಸುಖದ್ದೇ ವ್ಯಾಮೋಹ, ಇನ್ನು ಕೆಲವರಿಗೆ ತಮ್ಮ ಮಕ್ಕಳ ಭವಿಷ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಮಕ್ಕಳ ಭವಿಷ್ಯ ಒಳ್ಳೇದು ಮಾಡ್ತೇವೆ ಅಂತ ಹೇಳಿ ಆಕ್ಚುಲಿ ಹಾಳು ಮಾಡ್ತಾರೆ. ಇದು ಆಶ್ಚರ್ಯ. ಶಾಸ್ತ್ರವನ್ನು ಅಧ್ಯಯನ ಮಾಡೋದು ಅನ್ನೋದು ಹೇಗೆ ಅಂದರೆ, ಲೋಕದ ವಿದ್ಯೆಯನ್ನು ಓದ್ದೆ ಹೋದರೆ ಜೀವನದಲ್ಲಿ ಲೌಕಿಕದಲ್ಲಿ ತುಂಬ ಹಿಂದುಳಿತಾನೆ. ಅವನ ಜೊತೆಗಾರರೆಲ್ಲ ಮೇಲೆ ಹೋಗ್ತಾರೆ, ತಾನು ಹಿಂದುಳಿತಾನೆ ತನ್ನ ಮಕ್ಕಳೆಲ್ಲ. ಅದಕ್ಕೆ ಏಜನ್ನು ಇನ್ನೂ ಹೆಚ್ಚು ಕೊಟ್ಟು ಕಾಲೇಜ್ ಸ್ಕೂಲಿಗೆ ಸೇರಿಸ್ಬಿಡ್ತಾರೆ. ಎಲ್ಲೇ ತಡ ಆಗುತ್ತೋ ಅಂಥೇಳಿ ಬೇಗ ಬೇಗ ಹೆಚ್ಚೆಚ್ಚು ಕೊಟ್ಟುಬಿಡ್ತಾರೆ. ಉಪನಯನ ಮಾಡೋಕ್ಕೆ ಲೇಟ್ ಹೇಳ್ತಾರೆ, ಸುಮ್ಮ ಸುಮ್ಮನೆ ಕಡಿಮೆ ಮಾಡ್ತಾರೆ. ಅದಕ್ಕೆ ಇನ್ನು ಎಂಟಾಗಿದ್ದರೆ ಏಳು ಅಂತ ಹೇಳಿ ಅರೆ ಅಂತ ಹೇಳ್ತಾರೆ, ಇದಕ್ಕೆ ನಾಲ್ಕಾಗಿದ್ದರೆ ಐದು ಆರು ಅಂತ ಹೇಳ್ತಾರೆ. ಅಂದರೆ ಲೌಕಿಕ ವಿದ್ಯೆಯ ಮಹತ್ವ ಗೊತ್ತಿರೋದ್ರಿಂದ ಅದರ ಬಗ್ಗೆ ಮುಂದುವರಕ್ಕೆ ಇಷ್ಟಪಡುತ್ತಾರೆ. ಅಧ್ಯಾತ್ಮ ವಿದ್ಯೆಯ ಮಹತ್ವ ಗೊತ್ತಿಲ್ಲಾದ್ದರಿಂದ ಹಿಂದುಳಿಯಕ್ಕೆ ಇಷ್ಟಪಡುತ್ತಾರೆ. ಇದು ಬಹಳ ಆಶ್ಚರ್ಯ. ಆದರೆ ಧೃತರಾಷ್ಟ್ರ ಮುಂದೆ ಏನು ಗತಿ ಕಂಡ ಅಂತ ಅರ್ಥ ಮಾಡಿಕೊಂಡವರಿಗೆ ಏನು ಸಮಸ್ಯೆ ಉಳಿಯೋದೇ ಇಲ್ಲ. ಅವನು ಮಾಡಿದ್ದು ಭಾರಿ ತಪ್ಪು ಅನ್ನೋದು ಸ್ಪಷ್ಟ ಆಗಲೇಬೇಕು. ಕೊನೆಗೆ ಪಾಂಡವರು ಯೋಚನೆ ಮಾಡಿದರು, ಇನ್ನು ಯುದ್ಧ ನಿಶ್ಚಿತ, ಅದಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು ಅಂತ ಹೊರಟವರು ಮಾಡಿದ ಮೊದಲ ಸಿದ್ಧತೆ ಎಂದರೆ ಕೃಷ್ಣನ ಸಹಾಯವನ್ನು ತಗೊಳ್ಬೇಕು. ಇದು ಪ್ರತಿಯೊಬ್ಬರ ಜೀವನದಲ್ಲಿ ಯಾವುದೇ ಕೆಲಸಕ್ಕೂ ಕೂಡ ದೇವರ ಅನುಗ್ರಹ ಬೇಕು. ಆಚಾರ್ಯ ಹೇಳುತ್ತಾರೆ, ಯಾವುದೇ ಕೆಲಸ ಮಾಡೋದಕ್ಕಿರಲಿ ಮೊದಲು ಏಳ್ತಿರ್ಲಿಕ್ಕೆ ದೇವರ ಸ್ಮರಣೆ ಮಾಡಿ ಅಂತ ಹೇಳುತ್ತಾರೆ. ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ ಧೌತದಂತ ಸಮಾಚಮ್ಯ ಸ್ನಾನಂ ಕುರಿಯಾದ್ ವಿಧಾನತಃ. ಏಳ್ತಿರ್ಲಿಕ್ಕೆ ದೇವರ ಸ್ಮರಣೆ, ಉತ್ತಿಷ್ಠ ಉತ್ತಿಷ್ಠ ಗೋವಿಂದ, ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಳಂ ಕುರು. ಯಾರು ಹರಿಸ್ಮರಣೆಯನ್ನು ಮಾಡಿ ದಿನವನ್ನು ಪ್ರಾರಂಭ ಮಾಡ್ತಾರೆ ಅವರ ಇಂದಿನ ದಿನವೇ ಶುಭ ದಿನವು ಅಂತ ಹೇಳೋ ಹಾಗೆ ಇಡೀ ಒಳ್ಳೆಯದನ್ನೇ ಕಾಣಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದರೆ ಇಲ್ಲ. ಅವರು ಅರ್ಜುನನ್ನು ಕಳಿಸಿಕೊಟ್ರು. ಧರ್ಮರಾಜ ಭೀಮಸೇನ ಇಬ್ಬರ ನೇತೃತ್ವದಲ್ಲಿ ನಡೆದ ಉಪದೇಶದಿಂದ ಅರ್ಜುನ ಆ ಕಡೆಗೆ ಹೊರಟ. ನಿನ್ನೆ ನೋಡಿದ್ದೇವೆ, ಕೇಳಿಸಿಕೊಂಡ ದುರ್ಯೋಧನ ತಾನೂ ಹೊರಟ. ಅಲ್ಲಿ ಕೃಷ್ಣನ ಸಹಾಯ ತಾನು ತಗೊಳ್ಬೇಕು ಅನ್ನೋದಕ್ಕಿಂತ ಪಾಂಡವರು ತಗೊಳ್ತಾರಲ್ಲ ಅಂತಕ್ಕಂಥ ಸಂಕಟ. ತಕ್ಷಣ ಅಲ್ಲಿ ಹೊರಟ. ಅವನು ಕಲಿಯವನು, ಅರ್ಜುನ ಇಂದ್ರಾವತಾರ, ಕಲಿ ಅವನಿಗೆ ಬ್ರಹ್ಮನ ವರ. ಆದ್ದರಿಂದ ಅವನ ಸಾಮರ್ಥ್ಯ ತುಂಬ ಹೆಚ್ಚು. ಅದಕ್ಕೆ ಹೇಳ್ತಾರೆ, ಅರ್ಜುನನ ವೇಗವನ್ನು ಮೀರಿಸಿಬಿಟ್ಟು ಅವನು ಮೊದಲೇ ದ್ವಾರಕ್ಕೆ ಸೇರಿಕೊಂಡು ಬಿಟ್ಟನಂತೆ. ಇದು ಒಳ್ಳೆ ಗಮನಿಸಬೇಕಾದ ಅಂಶ. ಇದು ಪಾಂಡವರ ಪ್ರತಿನಿಧಿಯಾಗಿ ಅರ್ಜುನ ಹೊರಟ್ರೆ ದುರ್ಯೋಧನ ತಾನೇ ಹೊರಟ, ಅದು ಬೇರೆ, ಜೊತೆಗೆ ತನ್ನ ಕಡೆ ಯಾರನ್ನು ಕಳಿಸಲಿಲ್ಲ. ಈ ಮಧ್ಯೆ ಪಾಂಡವರು ತಮ್ಮನ್ನು ಕಳಿಸ್ತಾ ತಾನು ದುಶ್ಯಾಸನ ಕಳಿಸಬಹುದಾಗಿತ್ತು. ಬೇಕಾದ್ರೆ ಇನ್ನು ಬೇಕಾದ್ರೆ ಹೇಗೆ 100 ಜನ ಇದ್ರಲ್ಲ, ಇವನು ಸೇರಿ 100 ಜನ ಅವರು ಕಳಿಸಿ ತಾನೇ ಹೊರಟ. ಅದಕ್ಕೆ ಅಂದರೆ ಉದ್ದೇಶ ಆ ಕೆಲಸ ಸಾಧಿಸಲೇಬೇಕು ಅಂತ ಛಲ ಅವನಿಗೆ. ಕೃಷ್ಣನ ಹತ್ರ ಹೋಗಿ ತಾರ ಸಹಾಯ ಪಡೆದು ಬರಬೇಕು. ಆ ರೀತಿ ಹೊರಟು ವೇಗೇನ ಅಜಯದ ಅರ್ಜುನಂ, ಅರ್ಜುನನನ್ನು ಮೀರಿಸಿ ತಾನೇ ಮುಂದೆ ಹೋಗಿ ಸೇರಿಕೊಂಡಾಯಿತು. ನಿನ್ನೆ ನೋಡಿದ್ದೇವೆ, ಮೊದಲು ಹೊರಟಿದ್ದು ಅರ್ಜುನ, ಮೊದಲು ತಲುಪಿದ್ದು ದುರ್ಯೋಧನ, ಆಮೇಲೆ ಹೊರಟು ಮೊದಲೇ ತಲುಪಿದ. ಅದಕ್ಕೆ ಉಳಿದ ದೇವತೆಗಳನ್ನು ಮೀರಿಸ್ತಕ್ಕಂಥ ಶಕ್ತಿ ಈ ಕಲಿಗಿದೆ. ಸ್ವಾಭಾವಿಕ ಶಕ್ತಿ ಅಲ್ಲ ಅದು, ವರಬಲದ ಶಕ್ತಿ ಅದು. ಆದರೆ ಉಳಿದ ದೇವತೆಗಳು ಸ್ವರೂಪದ ದೊಡ್ಡವರಾದರೂ ಕೂಡ ಇಂಥ ದೈತ್ಯರನ್ನ ಗೆಲ್ಲದಕ್ಕೆ ಅವ್ರಿಗೆ ಆಗೋದಿಲ್ಲ. ಸ್ವಲ್ಪ ಯೋಚನೆ ಮಾಡಬೇಕು. ಅಕಸ್ಮಾತ್ ಇಲ್ಲಿ ಅರ್ಜುನನ್ನು ಕಳಿಸ್ದೆ ಭೀಮಸೇನ ಕಳಿಸಿ ಏನಾಗ್ತಿತ್ತು, ಲೆಕ್ಕ ಹಾಕ್ತಿತ್ತು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ. ಆಗ ದುರ್ಯೋಧನ ಅಲ್ಲೇ ಇರ್ತಿದ್ದ, ಭೀಮಸೇನ ಮುಟ್ಟಿಯಾಗಿರ್ತಿತ್ತು. ಅಂದರೆ ಅವನು ಏನೂ ಚಾನ್ಸ್ ಸಿಕ್ತಿರಲಿಲ್ಲ. ಅದು ಇಂಪಾರ್ಟೆಂಟ್. ಅದು ದುರ್ಯೋಧನ ಮೊದಲು ಹೋದ, ಅರ್ಜುನ ಮೀರಿಸಲಿಕ್ಕೆ ಸಾಧ್ಯವಾಯಿತು, ಆದರೆ ಭೀಮಸೇನೇ ಹೋಗಿದ್ದರೆ ಮೀರಿಸಲಿಕ್ಕೆ ಆಗ್ತಿರಲಿಲ್ಲ. ಇಲ್ಲೂ ಕೂಡ ಬೇರೆಯವರ ಮೇಲೆ ಅವನ ಪರಾಕ್ರಮ ನಡೆಯುತ್ತೆ ಹೊರತು ಹರಿವಾಯುಗಳ ಮೇಲೆ ಕಲಿಯ ಪರಾಕ್ರಮ ನಡೆಯೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಕಲಿಯುಗದಲ್ಲೇ ಇರೋದು. ಕಲಿಯ ಪ್ರಭಾವವನ್ನು ಗೆಲ್ಲಬೇಕು ಅಂತಿದ್ರೆ ಬೇರೆ ದಾರಿ ಇಲ್ಲ. ಹರಿಯನ್ನು ಹಿಡಿಯೋದು ಅಂದರೆ ವಿಷ್ಣು ಸಹಸ್ರನಾಮ ಹೇಳೋದು, ವಾಯುದೇವರನ್ನು ಹಿಡಿಯೋದು ಅಂತ ಹೇಳಿದರೆ ವಾಯುಸ್ತುತಿಯನ್ನು ಹೇಳೋದು, ಅವೆರಡು ನಮ್ಮ ಜೊತೆಗಿತ್ತು ಅಂದರೆ ಕಲಿಯ ಒಂದು ಆಕ್ರಮಣವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗತಕ್ಕಂಥ ಪ್ರಸಂಗ ಬಂದೇ ಬರುತ್ತೆ. ಆ ಕ್ಷಣ ಕೃಷ್ಣ ಏನು ಮಾಡಿದನಂತೆ, ಕೃಷ್ಣ ಸರ್ವತಂತ್ರ ಸ್ವತಂತ್ರ, ತಾನು ಒಂದು ನಾಟಕ ಮಾಡ್ತಾ ಇದ್ದಾನೆ. ಇವ್ರು ಹೋಗುವತ್ತೆ ಸರಿಯಾಗಿ ತಾನು ಮಲಗಿದಂತೆ ಮಾಡಿದ್ದಂತೆ ಕೃಷ್ಣ, ನಿದ್ರೆ ಬಂದಾಗ ಮಾಡಿದ್ದಾನೆ. ದುರ್ಯೋಧನ ಹೋದ, ಕೃಷ್ಣ ಹೇಗೆ ವ್ಯವಸ್ಥೆ ಮಾಡಿದ್ದಾನೆ, ಅವರವ್ರ ಯೋಗ್ಯತೆ ಹೇಗೆ ಹೊರಗೆ ಬರಬೇಕು. ಇವ್ರು ಸೈಕಾಲಜಿಕಲ್ ಟೆಸ್ಟ್ ಅಂತ ಇವತ್ತು ಕರೀತಾರೆ. ಮಹಾಭಾರತ ಎಲ್ಲ ಓದಿಬಿಟ್ರೆ ಅರ್ಥ ಆಗುತ್ತೆ ಅವ್ರ ನೇಚರ್ ಹೇಗಿದೆ ಅಂತ ತಿಳಿಸ್ಬೇಕೀಗ. ಎರಡು ಪೀಠ, ಒಂದು ಕಾಲ ಹತ್ರ ಒಂದು ತಲೆ ಹತ್ರ, ಎರಡರಲ್ಲಿ ಒಂದು ಕಡೆ ಕೂಡಬೇಕಷ್ಟೇ, ಬೇರೆ ಚಾಯ್ಸ್ ಇಲ್ಲ. ಹಾಗೆ ಮಾಡಿ ಮಲಗಿದಂತೆ ಮಾಡಿಬಿಟ್ಟಿದ್ದಾನೆ ಕೃಷ್ಣ. ದುರ್ಯೋಧನ ಬಂದ, ನೋಡ್ದ, ಕೃಷ್ಣ ಮಲಗಿದ್ದಾನೆ ಅಂತ ತಿಳ್ಕೊಂಡ. ಕೃಷ್ಣ ಮಲಗಿದ್ದಾನೆ, ಇಲ್ಲಿಗೆ ಅವನ ಕಥೆ ಮುಗೀತು. ದೇವರು ಮಲಗಿದ್ದಾನೆ ಅಂತ ತಿಳ್ಕೊಂಡ್ಮೇಲೆ ಇವನು ಸತ್ತೇ ಹೋಗ್ತಾನೆ ಅಂತ ಅರ್ಥ. ದೇವರ ನಿದ್ರೆ ಎಲ್ಲಿರಬೇಕು? ನಮ್ಮ ಡಿಪಾರ್ಟ್ಮೆಂಟ್ಗಳೇ ಪಾಪ ಡೇ ನೈಟ್ ವರ್ಕ್ ಮಾಡ್ತಾರೆ. ಈ ಫ್ಯಾಕ್ಟ್ರಿಗಳು ಪಾಪ ಪವರ್ ಕೊಡೋರೇನೆ, ಈ ಲೈಟು ವಾಟರ್ ಕೊಡೋರೇನೆ ರಾತ್ರಿ ಎದ್ದಿರ್ತಾರೆ. ಇನ್ನು ದೇವರು ಮಲಗಿದ ಗತಿ ಏನಾಗಬೇಕು? ದೇವರು ಚಾತುರ್ಮಾಸ ಅಂದ್ರೆ ದೇವರು ಮಲಗಿದ ಕಾಲ ಅಂತ ಹೆಸರು. ದೇವರು ಮಲಗೋದಿಲ್ಲ, ಮಲಗದಂತೆ ಮಾಡ್ತಾನಷ್ಟೇ ಹೊರತು ಉಳಿದವರು ವಿಶ್ರಾಂತಿ ಕೊಡ್ತಾನೆ ಹೊರತು ಅವನ ನಿದ್ರೆಯೇ ಇಲ್ಲ. ವಾಯುದೇವರಿಗೆ ನಿದ್ರೆ ಇಲ್ಲ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಹ ಮುಖ್ಯವಾಯು ನಿತ್ಯ ಸಮಹ. ವಾಯುದೇವರಿಗೆ ನಿದ್ದೆ ಇಲ್ಲ ಅಂದ್ರೆ ದೇವರಿಗೆ ಇಲ್ಲಿಂದ ನಿದ್ದೆ ಬರಬೇಕು. ಕೃಷ್ಣ ನೋಡ್ದ, ಬಂದಿದ್ದು ಸಹಾಯ ಕೇಳಲಿಕ್ಕೆ, ನೋಡ್ದ, ಓ ಕೃಷ್ಣ ಮಲಗಿದ್ದಾನೆ ಅಂತ ತಿಳ್ಕೊಂಡ. ಅಂದ್ರೆ ದೇವರ ತ್ರೋದ್ರು ಕೂಡ ದೇವ್ರ ವಿಷಯ ಸರಿಯಾಗಿ ಗೊತ್ತಿಲ್ಲದೆ ಹೋದ್ರೆ ಹೋಗಿ ಏನೂ ಪ್ರಯೋಜನ ಇಲ್ಲ ಅಂತ ಅರ್ಥ. ನಾವು ತಿಳ್ಕೊಂಡು ಹೋಗೋದು ಬೇರೆ, ಸುಮ್ಮನೆ ಮೆಕ್ಯಾನಿಕಲಿ ಹೋಗೋದು ಬೇರೆ. ತಿಳ್ಕೊಂಡ, ಇದು ಮೊದಲನೇ ತಪ್ಪು. ಇನ್ನು ಎರಡನೇ ತಪ್ಪು, ಎಲ್ಲಿ ಕೂಡಬೇಕು ಯೋಚನೆ ಮಾಡ್ದ. ಏಳುವರೆಗೂ ಕೂಡಬೇಕಲ್ಲ ಒಂದು ಕಡೆಗೆ, ಎಲ್ಲಿ ಕೂಡಬೇಕು ಯೋಚನೆ ಮಾಡ್ದ. ತಲೆ ಹತ್ರ ಒಂದು, ಪಾದದ ಹತ್ರ ಒಂದು. ಅವನು ಅಂದ್ಕೊಂಡಂತೆ, ನಾಹಂ ರಾಜ ರಾಜ ಉಪಾಸ್ಯೇ ಪಾದ ಯೋ ರೀತಿ, ನಾನು ರಾಜ ರಾಜ, ನಾನು ಕಾಲತ್ರ ಕೊಡಬೇಕು, ತಲೆ ಹತ್ರ ಕೊಡ್ತೀನಿ ಅಂತ ಹೊರಟ. ನಾನು ಕಾಲತ್ರ ಕೊಡೋದಿಲ್ಲ, ತಲೆ ಹತ್ರ ಕೊಡ್ತೇನೆ. ಇದನ್ನೆಲ್ಲ ಏನ್ ಹೇಳ್ಬಿಡ್ತಾರೆ ಕನ್ನಡದಲ್ಲಿ ಬರೆಯುವ ತುಂಬಾ ಜನಗಳೆಲ್ಲ, ಛಲದೋಳು ದುರ್ಯೋಧನಂ, ಅವನು ಕೊಂಡಾಡಿಬಿಡ್ತಾರೆ. ಏನು ಛಲ, ಏನು ಛಲ ಅಂಥೇಳಿ, ಏನು ಸ್ವಾಭಿಮಾನ, ಏನು ಸ್ವಾಭಿಮಾನ ಅಂತ ಕೊಂಡಾಡ್ತಾರೋ ಅನ್ನೋದು ಭಾರಿ ತಪ್ಪು. ಅದು ಅಂದ್ಕೊಂಡಿದ್ದೇನೋ, ಅಹಂ ರಾಜರಾಜ ಅಂತ ಅನ್ಕೊಂಡ. ರಾಜರಾಜ ಮೊದಲನೇದಾಗಿ ಯಾವ ರಾಜರಾಜ ಅವನು ಈ ಮಧ್ಯೆ ಎಂದು ಯುದ್ಧ ಮಾಡಿದ್ದಾರೆ ದುರ್ಯೋಧನೆಯಿಂದ ಯುದ್ಧ ಮಾಡಿದ್ದು ಯಾರು ನೋಡಿದ್ದೀರ? ಎಲ್ಲರೂ ಕೂಡ ಇಷ್ಟೆಲ್ಲ ಅವನು ಪ್ರೊಜೆಕ್ಟ್ ಮಾಡ್ತಾರೆ, ಬಹಳ ಪರಾಕ್ರಮಿ ಹಾಗೆ ಹೀಗೆ ಅಂತೇಳಿ. ಭೀಮಸೇನನ್ನ ನಾವು ಪಾತ್ರ ನೋಡ್ಲಿಕ್ಕೆ ಅಂತ ಹೊರಟ್ರೆ ಹುಟ್ಟಿದ 10 ದಿವಸವಾಗಿಲ್ಲ, ಜಾರಿ ಕುಂತಿಯ ಕೈಯಿಂದ ಜಾರಿ ಸಸಿದ್ರೆ ಶತಶೃಂಗ ಪರ್ವತದ ಮೇಲೆ ಬಿದ್ದರೆ ಗಿರಿ ಒಡೆದು ಶತಶೃಂಗ ವೆಂದೆನಿಸಿತು. ಅಂಥ ಬಲಾಢ್ಯ. ಈ ಮಧ್ಯೆ ಅರಗಿನ ಮನೆಯ ಪ್ರಸಂಗ ಏನು, ವಿಷ ಹಾಕ್ತಾ ಜೀಡಿಸ್ಕೊಂಡಿದ್ದೇನು, ಬಕ ಹಿಡಿಂಬ ಕಿರ್ಮೀರ ಕೀಚಕ ಎಷ್ಟು ಜನಗಳನ್ನು ಕೊಂದಿರೋದು ಭೀಮಸೇನ. ಅಂಥ ಭೀಮಸೇನನ್ನ ಮಹಾವೀರ ಅನ್ನಕ್ಕೆ ಇವರಿಗೆ ಧೈರ್ಯ ಇಲ್ಲ. ಆದರೆ ದುರ್ಯೋಧನ ಮಹಾಪರಾಕ್ರಮಿ, ಮಹಾವೀರ ಅಂತ ಕರೀತಾರೆ. ಅವನೆಂಥ ವೀರ, ಒಂದಾದ್ರೂ ಯುದ್ಧದಲ್ಲಿ ಗೆದ್ದಿದ್ದಾನೆ ಯೋಚನೆ ಮಾಡಿ, ಒಂದಾದ್ರೆ ಮ್ಯಾಚ್ಗೆಲ್ಲ ಚಾಂಪಿಯನ್ ಅಂತ ಕರೆದು ಹೇಗಿರ್ಬೇಕು? ಒಂದು ಮ್ಯಾಚ್ ಗೆದ್ದಿಲ್ಲ ಚಾಂಪಿಯನ್ ಅಂತ ಕರೆದ್ರೆ ಅದು ವರ್ಲ್ಡ್ ಚಾಂಪಿಯನ್ ಅಂದ್ರೆ ಎಷ್ಟು ಹುಚ್ಚ ಅಂತ ಕರೀತಾರೆ. ಇವತ್ತು ದುರ್ಯೋಧನ ಮೆಚ್ಚರ ಹೇಳಬೇಕು, ಅವನ ಪಾತ್ರವನ್ನು ಭಾರಿ ಹೊಗಳರೆ ತೋರಿಸಬೇಕು. ಎಲ್ಲಿ ಗೆದ್ದಿದ್ದಾನೆ ಅವನು? ಎಲ್ಲೂ ಗೆದ್ದಿಲ್ಲ. ಮತ್ತೆ ರಾಜರಾಜ, ಬರೀ ರಾಜನೇ ಅಲ್ಲ ಅವನು, ಆಕ್ಚುಲಿ ರಾಜರಾಜ ಅಂತ ಮಧ್ಯೆ ರಾಜನೇ ಅಲ್ಲ, ರಾಜರಾಜ ಹೇಗಾಗ್ತಾನೆ ಅಂದರೆ ದುರ್ಯೋಧನ ಭ್ರಮೆ ಹೇಗಿದೆ ಯೋಚನೆ ಮಾಡಬೇಕು. ಅದಕ್ಕೆ ಅವನನ್ನು ಮೂರ್ಖ ಅಂತ ಕರೆಯೋ. ತಾನು ಏನು ಆಗಿಲ್ಲ, ಅದು ಆಗಿದ್ದೇನೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಅಹಂಕಾರ ಅಂತ ಕರೀತಾರೆ. ಭಗವದ್ಗೀತೆಯ ಭಾಷ್ಯ ತಾತ್ಪರ್ಯ ಆಚಾರ್ಯ ಬರೀತಾರೆ, ಅಹಂಕಾರ ಅಂದ್ರೆ ಏನು? ಅಸ್ವರೂಪೇ ಸ್ವರೂಪತ್ವ ಮತಿರೇವ ಹಿ ಅಹಂಕೃತಿ. ಯಾವುದು ತಾನಾಗಿಲ್ಲ, ಯಾವುದು ತನ್ನಲ್ಲಿ ಇಲ್ಲ, ಅದಾಗಿದ್ದೇನೆ ಅಂತ ಅವನು ತಿಳ್ಕೊಳ್ಳುತ್ತಾನೆ. ಅವನ ಅಹಂಕಾರಿ, ದುರಹಂಕಾರಿ ಅಂತ ಅವನು ಕರೀತಾರೆ. ಇವನು ದುರಹಂಕಾರಿಯು. ಆದ್ದರಿಂದ ಅವನ ತಂದೆ ಪಾಂಡವ ರಾಜ್ಯವನ್ನು ಕಿತ್ಕೊಂಡ, ಅರ್ಧ ಕೊಟ್ಟ, ಅರ್ಧ ರಾಜನಾಗಿದ್ದ. ಆಮೇಲೆ ಜೂಜಾಟದಲ್ಲಿ ತಗೊಂಡ, ಅದನ್ನು ಇಟ್ಕೊಂಡ, ರಾಜ ಅಂತ ಕರ್ಕೊಂಡಿದ್ದ. ಯಾವಾಗ ಇಸ್ಪೀಟ್ ರಾಜ ಅಂತಾರಲ್ಲ, ಆಗ ಅನ್ಬೇಕಷ್ಟೇ ಅವನನ್ನು. ಇಸ್ಪೀಟು ಅವನು ಕಲಿ ಅಂದ್ರೆ ಅದೇ ತಾನೆ, ದ್ಯೂತ ಅಂದ್ರೆ ಅವಂದೇನೆ, ಅಂಥ ರಾಜನೇ ಹೊರತು ಈ ಮರ್ಯಾದೆ ಇರೋ ರಾಜನ ಅವನು ಅಲ್ವೇ ಅಲ್ಲ. ಒಂದು. ಇನ್ನು ಎರಡನೇದಾಗಿ, ಅವನು ಬಂದಿರೋದೇ ಕೇಳಲಿಕ್ಕೆ. ಅಹಂಕಾರ ರಾಜರಾಜ ಅಂತ ಕರೆಯೋದು. ಅಷ್ಟು ಅಹಂಕಾರ ಬರಬೇಕಾಕಿ ಮಧ್ಯೆ ಹಾಗಿದ್ರೆ, ಅಷ್ಟು ಅಹಂಕಾರ ಇದ್ದವನು ಬರಬಾರದು. ಬಂದ್ಮೇಲೆ ಒಬಿಡಿಯಂಟ್ ಆಗಿರ್ಬೇಕು. ಬಸ್ಸಲ್ಲಿ ಕೂತಾಗ ಪ್ಯಾಸೆಂಜರ್ ಅಷ್ಟೇ, ಗಲಾಟೆ ಮಾಡ್ತಾನೆ ಎಷ್ಟು ಕಾರ್ ಇದೆ ಗೊತ್ತಾ ಅಂದ್ರೆ ಅದ್ರಾಗ ಹೋಗ್ಬೇಕಾಯ್ತು, ಇಲ್ಲ ಬಂದೆ ಸಾಯ್ಲಕ್ಕೆ ಅಂತ ಹೇಳುತ್ತೆ. ನನ್ನ ಕಾರ್ ಇದೆ, ಸ್ಕೂಟರ್ ಇದೆ, ಈಗ ಬಂದೇ ಹತ್ತಕ್ಕೆ ಹಾಗಿದ್ರೆ ಬಂದ್ಮೇಲೆ ಪ್ಯಾಸೆಂಜರ್ ಅಷ್ಟೇ. ಅಷ್ಟರ್ಬದ್ದು ಇವನೂ ಒಬ್ಬನೇ ಹೊರತು ರೋಪ್ ಹಾಕಕ್ಕೆ ಬರೋದಿಲ್ಲ. ರಿಕ್ವೆಸ್ಟ್ ಬೇರೆ, ರೋಪ್ ಹಾಕೋದು ಬೇರೆ. ಇವತ್ತು ದುರ್ಯೋಧನ ಅಲ್ಲಿ ಬಂದಿದ್ದಾನೆ, ಸಹಾಯ ಬೇಕಿದೆ, ದುರಹಂಕಾರ ಹತ್ರ ಬಿಟ್ಟಿಲ್ಲ, ನಾನು ರಾಜ ಕಾಲತ್ರ ಕೊಡೋದಿಲ್ಲ ಅಂಥೇಳಿ ತಲೆ ಹತ್ರ ಕೂತನಂತೆ ಹೋಗಿಬಿಟ್ಟು. ಪರಮಾತ್ಮ ಶಿರಸ್ಥಾನೇ, ಪರಮಾತ್ಮನ ತಲೆ ಹತ್ರ ಕೂತ. ಬಹಳ ಅರ್ಥವತ್ತಾದ ಮಾತಿತ್ತು. ದುರ್ಯೋಧನ ಕೃಷ್ಣನ ತಲೆ ಹತ್ರ ಕೂತ, ಪಾದ ಹತ್ರ ಕೊಡೋದಿಲ್ಲ ಅನ್ಕೊಂಡ. ಮತ್ತೊಂದು ತಪ್ಪನ್ನು ದುರ್ಯೋಧನ ಮಾಡ್ದ. ಏನು ಅಂದರೆ ಕೃಷ್ಣನ ತಲೆ ಹತ್ರ ಕೊಡ್ತೇನೆ, ಪಾದ ಹತ್ರ ಕೊಡೋದಿಲ್ಲ. ಕೃಷ್ಣ ಯಾರೋ ದೇವರು, ದೇವರಿಗೆ ಕೈ ಕಾಲು ಮೊದಲಾದ ವ್ಯತ್ಯಾಸ ಇಲ್ಲ. ಅದಿನ್ನೊಂದು ವಿಶೇಷ. ಸ್ವಗತ ಭೇದ ವಿವರ್ಜಿತ ಪರಮಾತ್ಮ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಭಗವದ್ಗೀತೆಯಲ್ಲಿ ದೇವರ ಚಿತ್ರ ಬಂದಿದೆ. ಸರ್ವತಃ ಪಾಣಿಪಾದಂ ತತ್, ಮೈಯೆಲ್ಲ ಕಣ್ಣು, ಮೈಯೆಲ್ಲ ಕಾಲು, ಮೈಯೆಲ್ಲ ಕಿವಿ, ದೇವರಿಗೆ ಆಯಿ ಭೇದ ಇಲ್ವೇ ಇಲ್ಲ. ಸ್ವಗತ ಭೇದ ವಿವರ್ಜಿತ. ಕೃಷ್ಣರೂಪ ಯಾವುದು? ಪರಮಾತ್ಮನ ತಲೆ ಮೇಲಿನ ಒಂದು ಕೂದಲಷ್ಟೇ. ಕೃಷ್ಣ ಕೇಶ ಅಂತ ಹೆಸರು. ಆತ್ಮೇ ಸಾಕ್ಷಾತ್ ಕೃಷ್ಣ. ಮತ್ತೆ ಅದಕ್ಕೆ ಅದರ ಅವಯವ ಅವಯವಿ ಅಂತ ಭೇದ ಇಲ್ಲ. ಗುಣಗಳಲ್ಲಿ ಭೇದ ಇಲ್ಲ, ಗುಣಗುಣಿಯನ್ನ ಭೇದ ಇಲ್ಲ, ರೂಪರೂಪಗಳಲ್ಲಿ ಭೇದ ಇಲ್ಲ. ಇದು ದೇವರ ಚಿತ್ರ. ನಿರ್ದೋಷ ಪೂರ್ಣ ಗುಣವಿಗ್ರಹ ಆತ್ಮತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದೇವರು ಸ್ವಗತ ಭೇದ ವಿವರ್ಜಿತ. ತುಂಬ ಜನ ಗೊತ್ತಿರೋದಿಲ್ಲ ದೇವರಿಗೆ ಮಂಗಳಾರತಿ ಹೇಗೆ ಮಾಡ್ತಾರೆ. ಯೋಚನೆ ಮಾಡಬೇಕು. ಮಂಗಳಾರತಿ ಎಲ್ಲಿ ಮಾಡ್ದ? ಮಂಗಳಾರತಿ ಮಾಡಿಸ್ಕೊಂಡು ಬರ್ತಾರೆ ಅಷ್ಟು ಗೊತ್ತವರು. ಜನಗಳಿಗೆ ದೇವರಿಗೆ ಮಂಗಳಾರತಿ ಮಾಡಿ ಗೊತ್ತಿಲ್ಲ. ಮಂಗಳಾರತಿ ಮಾಡೋರಿಗೆ ಗೊತ್ತಿರುತ್ತದೆ. ಮೊದಲು ಪಾದಕ್ಕೆ ಮಂಗಳಾರತಿ ಮಾಡಬೇಕು, ಶಿರಸ್ಸಿಗಲ್ಲ, ಹೃದಯಕ್ಕಲ್ಲ, ಪಾದಕ್ಕೆ ಮಂಗಳಾರತಿ ಮಾಡಬೇಕು. ಆಮೇಲೆ ಉದರಕ್ಕೆ, ಮಧ್ಯಭಾಗಕ್ಕೆ, ಆಮೇಲೆ ಶಿರಸ್ಸಿಗೆ, ಆಮೇಲೆ ಒಟ್ಟಿಗೆ ಮಾಡಬೇಕು. ಈಗ ನಾಲ್ಕು ಸರ್ತೆ ಮಾಡಬೇಕಂತ. ಇದು ಪಂಚಗ ಮಂಗಳಾರತಿಯ ಕ್ರಮ. ಮೊದಲು ಪಾದಕ್ಕೆ ಮಾಡೋದು. ನಮಗೇನು ಅನಿಸುತ್ತಾಗ, ಅರೆ ದೇವರು ತಲೆ ಪಾದಕ್ಕೆ ತೋರಿಸ್ಬಿಡ್ತೀವಿ, ಆಮೇಲೆ ತಲೆ ಮಾಡ್ತೀವಲ್ಲ ಹೆಚ್ಚು ಕಡಿಮೆ ಅಂತ ಕೇಳಿದರೆ ಅನುಸಂಧಾನ. ದೇವರ ಪಾದ ಶಿರಸ್ಸು ಅನ್ನೋ ಭೇದ ಇಲ್ಲ ದೇವರಲ್ಲಿ. ಅದು ಯಾವ ಯೋಚನೆ ಮಾಡೋ ಹಾಗಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ದೇವರ ರೂಪರೂಪಗಳಲ್ಲಾಗಲಿ ಅವಯವ ಅವಯವಗಳಲ್ಲಾಗಲಿ ಭೇದ ಇಲ್ಲ. ನಮ್ಮಲ್ಲಿ ಹಾಗಲ್ಲ. ಇವತ್ತು ಪಾದ ಬೇರೆ, ಕಾಲು ತಾಕಿದ್ರೆ ಸಿಟ್ಟಾಗುತ್ತೆ, ಸಿಟ್ಟು ಬಂದ್ಬಿಡುತ್ತೆ. ಕೈಯಲ್ಲಿ ಮುಟ್ಟಿದ್ರೆ ಪರವಾಗಿಲ್ಲ, ಕಾಲಲ್ಲಿ ಮುಟ್ಟಿದ್ರೆ ಅವಮಾನ ಇದ್ದಾಗಲೆಕ್ಕ. ದೇವರಲ್ಲಿ ಭಾವನೆಯೇ ಇಲ್ಲ. ಅಂದಮೇಲೆ ಅವನೇನ್ ತಿಳ್ಕೊಂಡ ದುರ್ಯೋಧನ, ದೇವರ ಕಾಲು ಬೇರೆ, ಅವನ ತಲೆ ಬೇರೆ ಅಂತ ತಿಳ್ಕೊಂಡಿದ್ದಕ್ಕೆ ಇನ್ನೊಂದು ಮಿಥ್ಯಾಜ್ಞಾನ ಬಂತು. ಅವನಿಗೆ ಭಗವಂತನ ಚಿತ್ರ ಗೊತ್ತಿಲ್ಲ ಅಂತ ಆಯ್ತದೆ. ದೇವರ ಚಿತ್ರ ಅವನಿಗೆ ಗೊತ್ತಿಲ್ಲ. ಮಲಗಿದ್ದಾನೆ ತಿಳ್ಕೊಂಡು ಒಂದು ತಪ್ಪು, ಅವನ ತಲೆ ಕಾಲುಗಳು ಭೇದ ಇನ್ನೊಂದು ತಪ್ಪು, ತಾ ರಾಜರಾಜ ಅಂತ ಕರ್ಕೊಂಡಿದ್ದಂತೂ ಮಹಾಮಹಾ ತಪ್ಪು. ಇಷ್ಟೆಲ್ಲ ತಪ್ಪುಗಳ ಮಧ್ಯೆ ಅವನು ಕೂತನಂತೆ. ಕಥೆ ಮುಗೀತು. ಆಮೇಲೆ ಅರ್ಜುನ ಬರ್ತಾರೆ. ಅಷ್ಟೊತ್ತಿಗೆನೆ ಬಂದು ನೋಡಿದ ಕೃಷ್ಣನಿಗೆ. ಕೃಷ್ಣನ್ ಅವನೇ ಹಾಗೆ ತಿಳ್ಕೊಂಡ. ಮುಂದಿನ ಪ್ರಶ್ನೆ, ದುರ್ಯೋಧನ ಹಾಗೆ ತಿಳ್ಕೊಂಡ, ಅರ್ಜುನ ಹಾಗೆ ತಿಳ್ಕೊಂಡ? ಅವನು ಮೊದಲು ಮಾಡಿದ ತಪ್ಪು ದುರ್ಯೋಧನ ಮಲಗಿದ್ದಾನೆ ಕೃಷ್ಣ, ಅರ್ಜುನ ತಪ್ಪು ಮಾಡಲಿಲ್ಲ. ಕೃಷ್ಣ ಮಲಗಿದ್ದಾನೆ ಅಂತ ಅಂದ್ಕೊಳ್ಳೇ ಅರ್ಜುನ. ಇದು ಮೊದಲೇ ವೈಶಿಷ್ಟ್ಯ ಅರ್ಜುನನು. ದೇವರಿಗೆ ನಿದ್ರಾದಿ ದೋಷಗಳೇ ಇಲ್ಲ ಅಂತ ಕರೆದು. ಹಾಗೊಂದು ಪ್ರಶ್ನೆ ಬಂತು, ಅರ್ಜುನ ಕೃಷ್ಣ ಮಲಗಿಲ್ಲ ಅಂತ ಹೇಳಿ ಅರ್ಜುನ ತಿಳ್ಕೊಂಡೆ ಅಂತ ಹೇಳಿದಿರಿ, ಅದು ಹೇಗೆ ಅಂತ ಪ್ರಶ್ನೆ. ಇಬ್ರು ಬಂದವರೇ ನೋಡಿದ್ರೆ ಕೃಷ್ಣ ಮಲಗಿದಾಗ ಕಾಣುತ್ತಾನೆ. ದುರ್ಯೋಧನ ತಪ್ಪು ತಿಳ್ಕೊಂಡ ಅಂತ ಹೇಳಿ ಅರ್ಜುನ ತಿಳ್ಕೊಳ್ಳಿಲ್ಲ ಅಂತ ಹೇಳ್ತೀರಲ್ಲ, ಅದಕ್ಕೇನು ಆಧಾರ ಅಂದ್ರೆ ಮಹಾಭಾರತಲ್ಲೇ ಬರುತ್ತೆ. ಆಚಾರ್ಯ ಹೇಳುತ್ತಾರೆ, ಪ್ರಹ್ವೋ ಅತಿಷ್ಠತ್ ಕೃತಾಂಜಲಿಹಿ. ಅರ್ಜುನ ಏನು ಮಾಡಿದನಂತೆ, ಕೃಷ್ಣ ನಮಸ್ಕಾರ ಮಾಡಿ ಕೈ ಜೋಡಿಸ್ಕೊಂಡು ನಿಂತ್ಕೋತಾನೆ. ಇದು ಬಹಳ ಇಂಪಾರ್ಟೆಂಟ್. ಕೃಷ್ಣನಿಗೆ ನಮಸ್ಕಾರ ಮಾಡಿ ಕೈ ಜೋಡಿಸ್ಕೊಂಡು ನಿಂತ್ಕೊಳ್ತಾನೆ. ಇದೇನು ತೋರಿಸುತ್ತೆ? ಶಾಸ್ತ್ರ ಹೇಳುತ್ತದೆ ಮಲಿದವರಿಗೆ ನಮಸ್ಕಾರ ಮಾಡಕೂಡುದು. ಗೊತ್ತಾಗೋದಿಲ್ಲ ಆದರೆ ಉಪಯೋಗ ಏನು ಮಾಡಿ? ಫೋನ್ನಲ್ಲಿ ಸಾಷ್ಟಾಗ ನಮಸ್ಕಾರಕ್ಕೆ ಏನೇನು ಉಪಯೋಗ ಅದರಿಂದ? ಹಲೋ ಅಂತಷ್ಟ ಸಾಷ್ಟಾಗ ನಮಸ್ಕಾರ ಇಟ್ಟುಬಿಡೋದು, ಅವ್ರು ಕಟ್ ಮಾಡಿಬಿಡ್ತಾರೆ, ಸತ್ಯನ ಡಿಸ್ಕನೆಕ್ಟ್ ಆಯಿತು ಅಂತೆ. ಬಾಯಿಲ್ ಅನ್ಬೇಕೆ ಹೊರತು ಅದು ಕೇವಲ ಪ್ರಸಂಗ ಇಲ್ಲ. ವಿಡಿಯೋ ಬೇರೆ, ಆಡಿಯೋ ಬೇರೆ. ಅದೇ ರೀತಿಯಲ್ಲಿ ಅರ್ಜುನ ಶಾಸ್ತ್ರ ಪ್ರಕಾರ ನಡ್ಕೊಂಡಿದ್ದಾನೆ. ಮಲಿದವರು ನಮಸ್ಕಾರ ಮಾಡಬಾರದು. ಕೃಷ್ಣ ನಮಸ್ಕಾರ ಮಾಡಿದ ಅಂದ್ರೆ ಮಲಗಿಲ್ಲ ಅಂತ ಗೊತ್ತಿದೆ ಅರ್ಜುನಿಗೆ ಅಂತ. ಅರ್ಜುನ ಕೃಷ್ಣ ಮಲಗಿಲ್ಲ ಅಂತ ಗೊತ್ತಿದೆ. ನಾವು ಶ್ರೀರಂಗಪಟ್ಟಣಕ್ಕೆ ಹೋಗ್ತೇವೆ, ಶ್ರೀರಂಗಕ್ಕೆ ಹೋಗ್ತೇವೆ, ಆ ರಂಗನಾಥ ದೇವರಿಗೆ ಸಾಷ್ಟಾಗ ನಮಸ್ಕಾರ ಹಾಕ್ತೇವೆ. ಮಲಗಿದ ರೂಪ ಅದು, ಬೇರೆ ಯಾರಿಗೂ ಮಲಗಿದ ನಮಸ್ಕಾರ ಮಾಡೋಗಿಲ್ಲ, ದೇವರಿಗೆ ಮಾತ್ರ ಮಾಡೋದು. ಯಾಕಂದ್ರೆ ಮಲಗೋದೇ ಇಲ್ಲ ಅದರಿಂದ. ಮಲಗೋದು ಅಂದ್ರೆ ನಿದ್ರೆ ಮಾಡೋರಿಗೆ ಹಾಗೆ ಮಾಡಬಾರದು. ಮಲಗಿದ ಭಂಗಿ ಬೇರೆ, ನಿದ್ರೆ ಮಾಡೋದು ಬೇರೆ. ನಿದ್ರೆ ಮಾಡೋರಿಗೆ ನಮಸ್ಕಾರ ಮಾಡಬಾರದು, ದೇವರ ನಿದ್ರೆ ಇಲ್ಲ ಅಂತ ಅರ್ಜುನಿಗೆ ಗೊತ್ತು. ಅದಕ್ಕೆ ಪ್ರಹ್ವಃ ಅತಿಷ್ಠತ್ ಕೃತಾಂಜಲಿಹಿ, ನಮಸ್ಕಾರ ಮಾಡಿ ಕೈ ಜೋಡಿಸಿ ನಿಂತ್ಕೊಂಡಂತೆ. ಇದು ಅರ್ಜುನನ ಒಳ್ಳೆ ಭಾವನೆ ಅದು ಅಂತ. ಅದು ಕೂಡ ಹೇಗೆ ನಿಂತು ದುರ್ಯೋಧನ ಕೂತ್ಕೊಂಡ, ಅಲ್ಲಿ ಒಂದು ಪೀಠ ಇತ್ತು ಕಾಲತ್ರ ಕೂಡ, ಅರ್ಜುನ ಕೂಡ್ಲಿಲ್ವಂತ, ಅತಿಷ್ಠತ್ ನಿಂತ್ಕೊಂಡ್ಬಿಟ್ಟನಂತ ಹಾಗೆ. ಇವೆಲ್ಲ ಅರ್ಜುನ ಡಿಸಿಪ್ಲಿನ್ ತೋರಿಸ್ತಾ ಇದೆ. ದೇವರ ಹತ್ರ ಹೋದ್ರೆ ಹೇಗೆ ಹೋಗಬೇಕು? ದುರ್ಯೋಧನಂತೆ ಹೋಗಬಾರದು, ಅರ್ಜುನನಂತೆ ಹೋಗಬೇಕೇ ಹೊರತು ದುರ್ಯೋಧನಂತೆ ಹೋಗೋದಲ್ಲ. ಭಕ್ತಿಯಿಂದ ತಲೆಬಾಗಿ ಕಾಲತ್ರ ಜಾಗ ಇದೆ ಅಂತ ಕೂಡ್ಲಿಲ್ಲ ಆತನಿಗೆ. ಪರಮಾತ್ಮನ ದಾಸರು ನಾವೆಲ್ಲ ಅಂತ ಕೂತ್ಕೊಂಡು ಬಿಟ್ಟನಂತೆ. ಇದು ಅರ್ಜುನನ ರೀತಿ, ಅದು ದುರ್ಯೋಧನ ರೀತಿ. ಸ್ವಲ್ಪ ಯೋಚನೆ ಮಾಡಿದ್ರೆ ಸ್ವಾರಸ್ಯ ಗೊತ್ತಾಗತ್ತೆ. ದುರ್ಯೋಧನ ತಲೆ ಹತ್ರ ಕೂತ ರಾಜ ರಾಜ ಅನ್ಕೊಂಡ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳುತ್ತಾರೆ, ಯಾರು ನಾನು ಈಶ್ವರೋಹಂ ಅಹಂಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಡ್ಯೋ ಅಭಿಜನವಾನ್ ಅಸ್ಮಿ ಕೋನ್ಯೋಸ್ತಿ ಸದೃಶೋಮಯ. ನಾನು ನಾನೇ ದೇವರು, ನಾನೇ ದ್ವಾರಿ ದೊಡ್ಡವನು ಅಂತ ಯಾರು ಅಹಂಕಾರ ಪಡ್ತಾನೋ ಅವನು ಅಸುರ, ಅದು ಆಸುರಿ ಸಂಪತ್ತಿನವನ ಲಕ್ಷಣ ಅಂತ ಹೇಳಿದ್ದಾರೆ. ದುರ್ಯೋಧನ ಕೃಷ್ಣನ ದೇವರತ್ತ ತಲೆ ಹತ್ರ ಕೊಡೋದು ಅಂದ್ರೆ ಎಷ್ಟು ಅಹಂಕಾರ ಅದು ಒಂದು. ಅರ್ಜುನ ಏನ್ ಮಾಡದ, ಪಾದದ ಹತ್ರ ಕೂತ. ಪಾದ ಹತ್ರ ಕೊಡೋದು ಏನ್ ತೋರಿಸುತ್ತೆ, ದಾಸೋಹಂ ಕೋಸಲೇಂದ್ರಸ್ಯ. ಹನುಮಂತ ದೇವರು ಹೇಳ್ತಾರೆ ನಾನು ರಾಮನ ದಾಸ. ಹನುಮಂತನ ಸಿದ್ಧಾಂತವೇ ಇಡೀ ಶಾಸ್ತ್ರಗಳ ಸಿದ್ಧಾಂತ. ಆದ್ದರಿಂದ ನಾನು ದಾಸ ಅಂತ ತೋರಿಸಲಿಕ್ಕೆ ಕಾಲತ್ರ ಕೂತ್ಕೊಂಡ, ನಾನು ದಾಸನಲ್ಲ ಅಂತ ಕ್ಲೇಮ್ ಮಾಡಲಿಕ್ಕೆ ತಲೆ ಹತ್ರ ಕೂತ್ಕೊಂಡ. ನಮಗೆ ಸುಲಭ ಹೇಳ್ತದೆ, ಈಶ್ವರೋಹಂ ಅಂತ ಉಪಾಸನೆ ಮಾಡೋರೆಲ್ಲ ದುರ್ಯೋಧನ ಅನುಯಾಯಿಗಳು. ದಾಸೋಹಂ ತವ ದಾಸೋಹಂ ತವ ದಾಸೋಹಂ ತವ ದಾಸೋಹಂ ವಾಸುದೇವ ವಿಗತಾಖ ಸಂಘ ತವ ದಾಸೋಹಂ. ಜಗನ್ನಾಥಾಸರ ದೇವರನಾಮವಂತದ್ದು. ಯಾರು ದಾಸೋಹಂ 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 ದಾಸೋಹಂ, ದೇವರ ದಾಸ ಅಂತ ಉಪಾಸನೆ ಮಾಡಬೇಕೇ ಹೊರತು ಬೇರೆ ಅಲ್ಲ. ಪ್ರಹ್ಲಾದ ಭಾಗವತ ಪುರಾಣದಲ್ಲಿ ಹೇಳೋದು ಹಾಗೇನೆ, ದೇವರಲ್ಲಿ 9 ವಿಧವಾದ ಭಕ್ತಿ ಮಾಡಬೇಕು. ಅದರಲ್ಲಿ ಒಂದು ಭಕ್ತಿ ಯಾವುದು ಅಂದರೆ, ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯವಾತ್ಮ ನಿವೇದನಂ. ದಾಸ್ಯ ಭಕ್ತಿ, ದೇವರು ಈಶ ನಾವವನ ದಾಸರು, ಇದು ನಿಜವಾದ ದೇವರನ್ನ ಆರಾಧನೆ ಮಾಡೋದು ಅಂದರೆ ಹೀಗೆ. ಆಗ ನಮಗೆ ಈ ರೀತಿ ಆರಾಧನೆ ಯಾರು ಮಾಡ್ತಾರೋ ಅವರೆಲ್ಲ ತುಂಬ ಮೇಲೆ ಬರುತ್ತಾರೆ. ಅದನ್ನು ಬಿಟ್ಟು ದೇವರೇ ನಮ್ಮ ಕೈಯಲ್ಲಿದ್ದಾನೆ ಅಂತ ತಿಳ್ಕೊಂಡು ಬಿಟ್ರೆ ನಾವು ಜಗತ್ತಿನಲ್ಲಿ ನಿರ್ನಾಮವಾಗ್ತೇವೆ ಹೊರತು ಎಂದು ಉದ್ಧಾರವಾಗೋದೇ ಇಲ್ಲ. ಅಹಂ ಬ್ರಹ್ಮಾಸ್ಮಿ ವೇದವಾಕ್ಯ ಅದು ಒಂದು. ಆದರೆ ಅದು ತಪ್ಪಾಗಿ ತಿಳ್ಕೊಂಡು ನಾವೇ ದೇವರು ಅಂತ ತಿಳ್ಕೊಂಡ್ರೆ ತಪ್ಪದು. ಅಹಂ ಬ್ರಹ್ಮಾಸ್ಮಿ ದೇವರು ಹೇಳ್ಕೊಳ್ಳೋ ಮಾತದು. ಐ ಮೀನ್ ಇಂಜಿನಿಯರ್ ಅಂತ ಇಂಜಿನಿಯರ್ ಹೇಳ್ಕೊಂಡ್ರೆ ಸರಿ, ಉಳಿದವ್ರು ಹೇಳ್ಕೊಂಡ್ಬಿಟ್ರೆ ಪದ್ಧತಿ ಆಗುತ್ತೆ. ಯಾರು ಏನಾಗಿರ್ತಾನೋ ಅವನನ್ನು ಹೇಳ್ಕೊಳ್ಬಹುದು ಹೊರತು ಉಳಿದವ್ರು ಹೇಳ್ಕೊಳ್ಳಾಗಿಲ್ಲ. ಉಪನಿಷತ್ ಹೇಳೋದು ಹಾಗೇನೆ, ಅಹಂ ಬ್ರಹ್ಮಾಸ್ಮಿ ಅಂತ ದೇವರು ತನ್ನ ತಾನು ತಿಳ್ಕೊಂಡ ಅಂತ ಹೇಳಿರೋದು. ದೇವರು ತನ್ನನ್ನ ನಾನು ದೇವರು ಅಂತ ತಿಳ್ಕೊಂಡ, ಅದಿರೋ ವಾಕ್ಯ. ಕೆಲವು ಜನ ಏನ್ ತಿಳ್ಕೊಂಡ್ಬಿಟ್ರು, ನಾವೆಲ್ಲ ಹಾಗೆ ತಿಳ್ಕೊಬೇಕು ಅಂತ ತಿಳ್ಕೊಂಡ್ಬಿಟ್ರೆ ಅಷ್ಟೇ. ಆ ಡೈರೆಕ್ಟ್ ಸ್ಪೀಚ್ ಅನ್ನು ಹೇಳ್ಕೊಂಡ್ಬಿಟ್ರೆ ಹಾಗಾಗ್ತದಷ್ಟೆ. ನಿನ್ನ ಒದಿತೇನೆ ಅಂತ ಯಾರೋ ಅಂದ್ರು, ಏನಯ್ಯ ಅಂದ್ರು ಅಂತ ಅವರಂದ್ರು. ಆ ಕಡೆ ಸಿಟ್ಟು ಜೀವನವೇ ಬರಲಿಲ್ಲ ಆಗ ಅಂತ ಅವರಂದ್ರು. ನಾನೇ ಅಂತೇನಂದ್ರೆ ಕತೆ ಮುಗಿತು ಒಂದು. ಅವನಂದ್ರೆ ಅವನ ಮೇಲೆ ಸಿಟ್ಟು ಬರುತ್ತೆ, ಯೋಚನೆ ಮಾಡು. ಡೈರೆಕ್ಟ್ ಸ್ಪೀಚ್ ಬೇರೆ, ಇಂಡೈರೆಕ್ಟ್ ಸ್ಪೀಚ್ ಬೇರೆ. ಇವತ್ತು ಉಪನಿಷತ್ ಹೇಳ್ತಾ ಇದೆ, ದೇವರು ತನ್ನನ್ನು ದೇವರು ಅಂತ ತಿಳ್ಕೊಂಡ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಅರ್ಜುನ, ನನಗಿಂತ ಮೇಲೆ ಯಾರೂ ಇಲ್ಲ, ಮತ್ತ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ, ಅಹಂ ಸರ್ವಸ್ಯ ಪ್ರಭವ, ನಾನು ಎಲ್ಲದಕ್ಕೂ ತಂದೆ ಎಲ್ಲದಕ್ಕೂ ತಾಯಿ ಎದಕ್ಕಿದ್ರೆ ಸೃಷ್ಟಿಕರ್ತ ಅಂತ ಕೃಷ್ಣ ಹೇಳ್ತಾನೆ. ಅರ್ಜುನೇ ಮಾತು ಹೇಳ್ಕೊಳ್ಳಾಗಿಲ್ಲ, ಅರ್ಜುನ ಕೇಳಿದ್ರೆ ಸಾಕಾಗಿದೆ, ಏನು ಹೇಳ್ಕೊಳ್ಳೋ ಪ್ರಶ್ನೆ ಇಲ್ಲ. ಆಗ ನಮಗೆ ಅರ್ಥ ಆಗುತ್ತೆ, ದುರ್ಯೋಧನ ಏನು ತಪ್ಪು ಚಿಂತನೆ ಮಾಡದ, ಅದರಿಂದಾಗಿ ಅವನಿಗೆ ಹಾಗೂ ಆ ರೀತಿ ನಡ್ಕೊಳ್ಳಕ್ಕಾಯ್ತು. ಅರ್ಜುನ ಹೀ ತಿಳ್ಕೊಂಡಲ್ಲ, ಸರಿಯಾಗಿ ತಿಳ್ಕೊಂಡ. ಆಗ ಕೃಷ್ಣ ಏನು ಮಾಡಿದನಂತೆ, ಅವರಿಬ್ಬರು ಸ್ಥಾನ ಏನೋ ಅಂತ ಗೊತ್ತಾಯ್ತಲ್ಲ, ಆಗ ಕಣ್ಣು ತೆಗೆದಾಗಿ ಮಾಡಿದ್ದಂತೆ. ಇಷ್ಟೊತ್ತು ಕಣ್ಣು ಮುಚ್ಚದಾಗ ಮಾಡಿದ್ದ, ಕಣ್ಣು ತೆಗೆದಾಗ ಮಾಡುತ್ತೆ. ಯಾರು ಕೃಷ್ಣನ ಮಲಗಿದ್ದಾರೆ ಅಂತ ತಿಳ್ಕೊಳ್ತಾರೆ ಅವರೆಲ್ಲ ಸಾಯೋರು ಸೋಲೋರೇನೆ. ಕರ್ಣ ಹಾಗೆ ಮಾಡಿದ್ದು, ಪರಶುರಾಮ ದೇವರು ತಲೆ ಮೇಲೆ ತೊಡೆಗಳು ಮಲಗಿದ್ದಾರೆ, ಒಂದು ಕೀಟ ಬಂತು ತೊಡೆ ಕೆಳ ಸೇರಿಕೊಂಡಿತು, ಹಿಂದೆ ಕಥೆ ನೋಡಿದ್ದೇವೆ. ಮೇಲೆ ಕೊರಿತಾ ಬಂತು, ಆಗ ಕರ್ಣ ಹಾಗೆ ತಡ್ಕೊಂಡ. ಯಾತಕ್ಕೆ, ಪರಶುರಾಮದೇವರು ಗುರುಗಳು, ಅವರು ಮಲಗಿದ್ದಾರೆ, ನಾನೀಗೇನಾದರೂ ಎದ್ದು ಓಡಿಸ್ಲಿಕ್ಕೆ ಅಂತ ಹೋದರೆ ಅವ್ರ ನಿದ್ರೆ ಭಂಗ ಬರುತ್ತೆ, ಆದ್ದರಿಂದ ನಾ ಹೇಳೋದಿಲ್ಲ ಅಂತ ಹಾಗೆ ಕೂತ್ಕೊಂಡ. ಅದು ಕೊರೆಯಿತು, ರಕ್ತ ಸುರಿಯಿತು, ಪರಶುರಾಮರು ನೋಡಿದ್ರು. ಮುಂದೆ ನಮಗೆ ಗೊತ್ತಿದೆ, ಇಲ್ಲಿ ನೋಡೋದಕ್ಕೆ ಏನಸ್ತು, ಭಾರಿ ಗುರುಭಕ್ತಿ ಕಂಡ ಕಾಣತ್ತು, ಭಾರಿ ಗುರುಭಕ್ತಿ. ಎಂಥ ಗುರುಭಕ್ತಿ, ಆ ಕೀಟ ಕೊಡದ ರಕ್ತ ಸುರಿಯುತ್ತಿದ್ರು ಕರ್ಣ. ಪರಶುರಾಮದೇವರು ನಿದ್ರೆಗೆ ಭಂಗ ಬರಬಾರದು ಅಂತ ತಡ್ಕೊಂಡು ಬಿಟ್ಟನಲ್ಲ, ಭಾರಿ ಗ್ರೇಟ್ ಅಂತ ತಿಳ್ಕೊಂಡ್ರೆ ಅದು ಗ್ರೇಟೇ. ದೇವ್ರ ನಿದ್ರೆ ಬಂತು ಅಂತ ತಿಳ್ಕೊಂಡಲ್ಲ, ಎಷ್ಟು ತಪ್ಪಾಯ್ತಲ್ಲ, ಅದು ದೊಡ್ಡ ತಪ್ಪದು. ದೇವ್ರ ನಿದ್ರೆ ಅಂತ ತಿಳ್ಕೊಂಡಿದ್ದೆ ತಪ್ಪಾಯ್ತು, ಅದರ ಫಲಿತಾಂಶ ಏನಾಯ್ತು, ಶಾಪ ಬಂದವರು ತ್ವರ ಬರಲಿಲ್ಲ. ದೇವ್ರ ಬಗ್ಗೆ ತಪ್ಪು ತಿಳುವಳಿಕೆ ಎಲ್ಲೆಲ್ಲಿರುತ್ತೋ ಅಲ್ಲೆಂದು ಉದ್ಧಾರದ ಹಾದಿ ಬರೋದಿಲ್ಲ. ನೀಟ್ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಆಶ್ಚರ್ಯ, ಪ್ರಿಂಟ್ ಇದ್ದಾಗಿದೆ ನೋಡ್ತಾನೆ, ಎಲ್ಲ ತಪ್ಪುತ್ತರ. ಇನ್ನು ನೀಟಾ ಬರೋದು ಇನ್ನೂ ಎದ್ದು ಕಾಣುತ್ತೆ, ಅದು ಬೇರೆ, ಜೊತೆಗೆ ತಪ್ಪುತ್ತರ ನೀಟಾ ಬರೋದಷ್ಟು ಕ್ಲಿಯರ್ ಆಗಿ ಕಾಣುತ್ತೆ ಅದು ಕೂಡ. ಅಟ್ಲೀಸ್ಟ್ ಯಾವುದು ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲದವರು ಎಷ್ಟೋ ವಾಸಿ, ನೀಟ್ ಹ್ಯಾಂಡ್ ರೈಟಿಂಗ್ ತಪ್ಪು ತಪ್ಪು ಆನ್ಸರ್ ಅಂತ ಕೇಳಿದ್ರೆ ನೀಟಾ ತಪ್ಪಾಡಿದ್ದಾರೆ ಅಂತ ಅರ್ಥ ಆಗುತ್ತೆ ಹೊರತಿನೇನು ಅಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಕರ್ಣ ಮಾಡಿದ ತಪ್ಪದು. ಕೊನೆಗೆ ಪರಶುರಾಮ ಮೆಚ್ಚಲಿಲ್ಲ, ಅದನ್ನ ಶಾಪನೆ ಕೊಟ್ಟು ಬಿಡ್ತಾರೆ, ಈ ಓದಿದ್ದೆಲ್ಲ ಅಂತ್ಯಕಾಲಕ್ಕೆ ಮರೆತು ಹೋಗಲಿ ಅಂತ ಹೇಳಿಬಿಟ್ರು. ಅದು ದೇವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಮರೆತು ಹೋಗಲಿ ಅಂತ ಇನ್ನೇನು ಅದಕ್ಕೆ. ಮತ್ತಸ್ಮೃತಿ ಜ್ಞಾನ ಅಪೋಹನಂಚ, ಇದೆಲ್ಲ ಯೋಚನೆ ಮಾಡಿದರೆ ಈ ದೇವರನ್ನ ತಿಳ್ಕೊಳ್ಳೋದು ಹೇಗೆ? ಇವತ್ತು ಲೋಕದಲ್ಲಿ ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗಿಬಿಡಿ ನೀವು, ಯಾವುದೋ ಆ್ಯಸಿಡ್ ತಿಳ್ಕೊಂಡು ಹಾಕಿ ಹೋಗಿ ಕತೆ ಮುಗಿದೋಯ್ತಲ್ಲಿ, ಯಾವ ಸುಟ್ಕೊಂಡು ಹೋಗ್ತಾರೆ. ಮರಿ ಆ್ಯಸಿಡ್ ಹಾಕೋದು ಅಂತೇಳಿ ಬೆಂಕಿ ಸಾರ್ಪಾಲು ವಾಸಿ, ಅದಕ್ಕಿಂತ ರಿಪೇರಿ ಮಾಡಲಿಕ್ಕೆ ಬರೋದಿಲ್ಲ, ಅರಿತಾಗಿ ಬಿಡ್ತಾನೆ ಕೊನೆಗೆ. ಅಯ್ಯೋ ಭಯಂಕರವಾದ ಆಸಿಡ್ನ ಶಕ್ತಿ ಬೆಂಕಿಗಿಂತ ಜಾಸ್ತಿ ಅಂತ ಅರ್ಥ ಮಾಡಿಕೊಂಡ್ರೆ ಅದೇನು ಮಾಡಿದ್ದು, ಏನು ಹೊಡೆದಿಲ್ಲ ಬಡದಿಲ್ಲ ಯಾರು ಕೂಡ, ಯಾವ್ದಾಗಲಿ ಏನೋ ಹಾಕಿದ ಅಷ್ಟೇನೆ, ಎಷ್ಟು ತಪ್ಪಾಗುತ್ತೆ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಎಲ್ಲದಕ್ಕಿಂತ ದೊಡ್ಡ ಅಪರಾಧ ಯಾವುದು ಅಂದರೆ ತಪ್ಪು ತಿಳ್ಕೊಳ್ಳೋದು. ಎಲ್ಲದಕ್ಕಿಂತ ಭಾರಿ ಒಳ್ಳೆಯ ಸಾಧನೆ ಅಂದರೆ ಏನು, ಸರಿ ತಿಳ್ಕೊಳ್ಳೋದು. ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ತಿಳುವಳಿಕೆ ಹೊಂದಬೇಕು ಅಷ್ಟೇ ಅಲ್ಲ, ಸರಿಯಾದ ತಿಳುವಳಿಕೆ ಹೊಂದಬೇಕು. ಇದು ನಿಜವಾದ ಅರ್ಥದಲ್ಲಿ ದುರ್ಯೋಧನ ಎಲ್ಲಿ ತಪ್ಪು ಮಾಡಿದೆ ಅಂತ ಹೇಳ್ತಕ್ಕಂತಹ ನಿದರ್ಶನ ಹೇಳ್ತಕ್ಕಂಥ ಜಾಗ ಇದು. ಆ ಕಡೆಗೆ ಅರ್ಜುನ ಮಾತ್ರ ಸರಿಯಾಯ್ತು, ಆ ಕಡೆ ದುರ್ಯೋಧನ ಅಲ್ಲಿ ಕೂತಿದ್ದಾರೆ ಕೂಡ ಏನು ಅರ್ಜುನ ಯೋಚನೆ ಇಲ್ಲ, ನನಗೆ ಕೃಷ್ಣ ಬೇಕು ನಾನು ಮಾಡಬೇಕಷ್ಟೇ. ದೇವಸ್ಥಾನಕ್ಕೆ ಹೋಗೋರೆಲ್ಲ ಎಲ್ಲ ಗುಂಪಿನವರು ಇರ್ತಾರೆ, ದುರ್ಯೋಧನಂತವರು ದೇವಸ್ಥಾನಕ್ಕೆ ಹೋಗ್ತಾರೆ, ಅರ್ಜುನನಂತವರು ಹೋಗ್ತಾರೆ, ಹೇಗೆ ನಡ್ಕೊಳ್ತಾರೆ ಅನ್ನೋ ಫಲ ಏನು ಸಿಗುತ್ತೆ ಗೊತ್ತಾಗುತ್ತೆ ಅಷ್ಟೆ. ಕೃಷ್ಣ ನಾಟಕ ಮಾಡಿದವನೇ, ಓಹೋ ಅರ್ಜುನ ಯಾವಾಗ ಬಂದೆ ಅಂತ ಕೇಳಿದ ದುರ್ಯೋಧನ. ನಾನು ಮೊದಲು ಬಂದೆ ಅಂತ ಕೂತ್ಕೊಂಡ ಪಾಪ. ಕೃಷ್ಣನಿಗೆ ಮೇಲೆ ಕೆಳಗೆ ಅಂತೇನೆ ಇಲ್ಲ, ಕೃಷ್ಣ ಪಾಪ ಹೀಗೆ ನೋಡದ, ಕಾಲತ್ರ ಕಂಡ, ಅದಕ್ಕೆ ಮೊದಲು ಕಂಡ, ಅವೆಲ್ಲ ಅಲ್ಲ. ಕೃಷ್ಣ ಯಾರು? ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ವಿಶ್ವತಶ್ಚಕ್ಷುರುತ ವಿಶ್ವತೋಮುಖ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್. ಮೈಯೆಲ್ಲ ಕಂಡು ಪರಮಾತ್ಮನಿಗೆ, ಎಲ್ಲಿ ಕೂತರೂ ಕಾಣ್ತಾನೆ ದೇವರು. ಆದರೆ ಅರ್ಜುನ ಮಾತಾಡಿಸಿದಂತೆ ಇವನು ಮಾತಾಡಿಸಲಿಲ್ಲ. ಯಾಕೆ ಅಂದರೆ ಯಾರು ದಾಸೋಹಂ ಅಂತ ಬರ್ತಾರೆ ಅವ್ರನ್ನ ನೋಡೋ ಹಾಗೆ ಉಡೋದನ್ನು ನಾನು ನೋಡೋದಿಲ್ಲ ಅಂತ ಹೇಳುತ್ತಾನೆ. ದಾಸೋಹಂ ಅಂತ ಬಂದವ್ರನ್ನ ಕೃಪೆಯಿಂದ ನೋಡುತ್ತಾನೆ. ಆಯತಾಭ್ಯಾಂ ವಿಶಾಲಾಭ್ಯಾಂ ಸೀತಾಲಾಭ್ಯಾಂ ಕೃಪಾನಿಧೆ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಪ್ರತಿ ದೇವ ಪೂಜೆ ಪ್ರಾರಂಭ ಮಾಡಬೇಕಾದ್ರೆ ಈ ಮಾತನ್ನು ಹೇಳಬೇಕು ನಾವು. ದೇವರೇ ನಿನ್ನ ಕೃಪೆಯ ಕಣ್ಣುಗಳಿಂದ ನಮ್ಮನ್ನು ನೋಡು ಅಂತ ಪ್ರಾರ್ಥನೆ ಮಾಡುತ್ತೇವೆ. ದೇವರ ಕಣ್ಣ ಮೇಲೆ ಯಾವಾಗ ಬಿರುತ್ತೆ? ದೊಡ್ಡವನು ಅಂತ ಹೇಳಿದ್ರೆ ನೋಡ್ತಾನೆ ಹೊರತು ನಾವು ಈಕ್ವಲ್ ಅಂತ ಹೇಳಿದ್ರು ದೇವರು ನೋಡೋದಿಲ್ಲ. ನಾನೇ ದೊಡ್ಡವನು, ಈ ಸ್ಥಾನಗ್ರಾಮ್ ಇಷ್ಟೇ ಇಷ್ಟೇ ಇದೆ ಅಂತ ಹೇಳಿದರೆ ಕತೆ ಮುದೋಯ್ತಲ್ಲಿ. ಇವತ್ತು ವೈರ್ ಇಷ್ಟೇ ಇಷ್ಟೇ ಇದೆ ಬುಟ್ಟಿ ಗೊತ್ತಾಗುತ್ತೆ, ಇಷ್ಟೇ ಇಷ್ಟೇ ಇರುತ್ತೆ ಕೈ ಇಡಿ ಮುಗಿದ ಕತೆ. ಇವತ್ತು ಸೈಜ್ ಇಂಪಾರ್ಟ್ ಅಲ್ಲಿ, ಕೆಪಾಸಿಟಿ ಭಾರಿ ಮುಖ್ಯ. ಅದು ಯೋಚನೆ ಮಾಡಿದರೆ ನಾವು ತಪ್ಪು ತಿಳುವಳಿಕೆ ಹೊಂದೋದು ಅಲ್ಲೇನೆ. ನಾವು ದೇವ್ರ ಪೂಜೆಗೆ ಹೇಗಿರಬೇಕು ಅಂದ್ರೆ ಯಾರೋ ಮನೆಗೆ ಬರ್ತಾರೆ ಅಂದ್ರೆ ದೊಡ್ಡವರು ಹ್ಯಾ ಕಾಯ್ತಾ ಕೂತಿರ್ತಾನೆ ಗೊತ್ತಾನ? ಯಾವ ಬರ್ತಾರೋ ಏನಾಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಯಾರು ಎಲ್ಲಿ ಕೆಲಸ ಹೋಗುತ್ತೋ ಅನ್ನೋ ಭಯನೇ ಭಯ ಅವನಿಗೆ. ದೇವರು ಅಂದ್ರೆ ಬರೀ ಆಫೀಸ್ ಬಾಸ್ ಅಲ್ಲ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಅದು ನಾವು ಹೇಳೋದು ಅಂದ್ರೆ ದೇವರ ಕಡೆ ಮನಸ್ಸು ಹಾಕೋದು ಅಂತ ಅರ್ಥ. ದೇವರ ಕಚೇರಿಯಲ್ಲಿ ಅವೆಲ್ಲ ಕೆಲಸಗಾರರೇ ಹೊರತು ಬೇರೆ ಅಲ್ಲ. ಆ ಭಾವನೆ ಇಲ್ಲದೆ ಹೋದ್ರೆ ದೇವರು ಏನ್ ಮಾಡ್ತಾನೆ ನೋಡೋದಕ್ಕೆ ಸಾಕ್ಷಿ. ಅರ್ಜುನ ಯಾವಾಗ ಬಂದೆ ಅಂತ ಹೇಳಿದ ತಕ್ಷಣ ಇವನು ಕೂಗಿದ, ನಾನು ಮೊದಲು ಬಂದಿದ್ದು ಅಂತ ಹೇಳಿದ. ಕೃಷ್ಣ ಅಂದ್ರೆ ಕೃಷ್ಣನೇ, ಅದೆಲ್ಲ ಗಲಾಟೆ ಮಾಡ್ಲಿಕ್ಕೆ ಹೋಗಲಿಲ್ಲ. ಓ ನೀನು ಬಂದಿದ್ದೀಯಾ ಅಂತ ಕೇಳಿ, ನೀನು ಬಂದಿದ್ದೀಯಾ ಅರ್ಜುನ? ನೀನು ಬಂದಿದ್ದಿ, ನೀವು ಬಂದಿ, ಓ ಏನ್ ವಿಷಯ ಅಂತ ಕೇಳ್ತಾನೆ ಸರ್ವಜ್ಞ. ಏನ್ ವಿಷಯ, ಅದಕ್ಕೆ ಬಂದಿದ್ದು? ಯುದ್ಧ ಸಹಾಯ ಬಿಚ್ಚಂತವು, ಯುದ್ಧ ನಡಿಬೇಕಾಗಿದೆ, ಅದು ಸಹಾಯ ಬೇಕಾಗಿದೆ, ಆದ್ರಿಂದ ನೀನು ಕೇಳಕ್ ಬಂದಿದ್ದೇವೆ ಅಂತ ಅರ್ಜುನ ಹೇಳಿದ. ದುರ್ಯೋಧನ ಹೇಳಿದ, ನಾನು ಅದಕ್ಕೆ ಬಂದಿದ್ದೇನೆ ಅಂತ ಹೇಳಿದ. ಅಲ್ಲಿ ನೋಡೋರಿಗೆ ಇಕ್ಕಟ್ಟಿನ ಪ್ರಸಂಗ ಇದು. ಒಂದು ಇಬ್ರು ಸಹಾಯ ಕೇಳಕ್ ಬಂದಿದ್ದಾರೆ, ಆದ್ಮೇಲೆ ಕೊಡದೆ ಹೋದ್ರೆ ಕೃಷ್ಣ ಪಕ್ಷಪಾತಿ ಅಂತಾಗುತ್ತೆ. ಕೊಟ್ರೆ ಡ್ರಾ ಆಗ್ಬೇಕು, ಇಬ್ಬರಿಗೂ ಅನುಗ್ರಹ ಮಾಡಿಬಿಟ್ರೆ ಕೃಷ್ಣ ಡ್ರಾ ಆಗಿಬಿಡ್ಬೇಕಷ್ಟೇ. ಇಬ್ಬರಿಗೂ ಅಷ್ಟೇ ಅನುಗ್ರಹ ಮಾಡಿದ ಮೇಲೆ ಯಾರು ಗೆಲ್ಲಾಗಿಲ್ಲ ಸೋಲಾಗಿಲ್ಲ. ಮುಂದಿನ ಕಥೆ ಎಲ್ಲರಿಗೂ ಗೊತ್ತು, ಕೌರವರು ನಿರ್ನಾಮವಾದರು, ಪಾಂಡವರು ಗೆದ್ರು. ಕೃಷ್ಣ ಗಲಾಟೆ ಮಾಡಲಿಲ್ಲ, ಕೋಪ ಇಲ್ಲ, ಏನಿಲ್ಲ, ಪರಮಾತ್ಮ ಶಾಂತ. ಹೇಗೆ ಸಾಲು ಮಾಡ್ತಾನೆ ನೋಡ್ಬೇಕಾದ. ನಮ್ಗೆ ಅರ್ಥವಾದರೆ ಇಂಥ ಪ್ರಸಂಗವನ್ನು ಹೇಗೆ ಎದುರಿಸಬೇಕು ಅಂತ ಗೊತ್ತಾಗುತ್ತೆ. ದುಷ್ಟ ಅಂತ ಕೃಷ್ಣ ಎಂದೂ ಬಯೋದಿಲ್ಲ ದುರ್ಯೋಧನನನ್ನ, ಬಯೋದೇ ಇಲ್ಲ. ಹೇಳಿದ್ರು ಎಕ್ಸಾಮ್ ಅಲ್ಲಿ ಇನ್ವಿಜಿಲೇಟರ್ ಇದ್ರೆ ಹಾಗೋ ಹಾಗೆ. ಅವ್ನು ಗೊತ್ತವ್ರು ಎಲ್ಲ ಫಸ್ಟರ್ ಮೇಲೆ ಎಲ್ಲದರಲ್ಲೂ ಫೇಲ್ ಆದವನೇ. ಸಾರ್ ಪೇಪರ್ ಅಂತ ಕೇಳ್ತಾರೆ, ತಗೋ ಮಾರಾಯ ಅಂತ ಕೊಡ್ತಾನೆ ಹೊರತು ನೀನು ಹಣೆ ಬಾರ ಪೇಪರ್ ಬೇರೆ ಕೇಳು ಅಂತ ಅನ್ನೋದಿಲ್ಲ. ಅಂದ್ರೆ ಅಲ್ಲೇ ಕೇಸ್ ಆಗ್ತಾನ ಅವನು, ರಮೇಶ್ ಕಂಡ್ರೆ ಆಗೋದಿಲ್ಲ, ಅದಕ್ಕೆ ಫೈಲ್ ಮಾಡಿ ಅದಕ್ಕೆ ಕಾಯ್ತಿರ್ತಾನ ಅವನು. ಆಕ್ಚುಲಿ ಅದಕ್ಕೆ ಕಾಮಾಗಿ ಕೊಡ್ತಾನೆ. ಈ ರ್ಯಾಂಕ್ ಸ್ಟೂಡೆಂಟ್ ಹೇಗೆ ಪೇಪರ್ ಕೊಡ್ತಾನೆ ಅವನಿಗೂ ಹಾಗೆ ಕೊಡ್ತಾನೆ, ಕ್ವಶನ್ ಪೇಪರ್ ಹಾಗೆ ಕೊಡ್ತಾನೆ, ಮೂರ್ ತಾಸು ಟೈಮು ಹಾಗೆ ಕೊಡ್ತಾನೆ. ಅವ್ನು ಕೊಟ್ಟಿದ್ದು ಇಸ್ಕೋತಾರೆ ಗೊತ್ತಿದ್ದ, ಬರೀ ಬಿಸಾಕೋದು ಒಂದೇ ಇಸ್ಕೊಳ್ಳೋದು ಒಂದೇ, ಏನು ಉಪಯೋಗ ಇಲ್ಲ. ತಿಳಿಸ್ಕೊತಾನೆ, ಸರಿಯಾಗಿ ಪ್ಯಾಕ್ ಮಾಡ್ತಾನೆ, ನಂಬರ್ ಬರೀತಾನೆ, ಹಾಕಿ ಸೀಲ್ ಮಾಡಿ ಕಳಿಸ್ತಾನೆ, ಬಿಡೋದಿಲ್ಲ. ಯಾತಕ್ಕೆ? ಇನ್ವಿಜಿಲೇಟರ್ ಹೇಗಿರ್ತಾರೆ ದೇವರು ಹಾಗಿರ್ತಾರೆ. ಆ ರಿಸಲ್ಟ್ ಮಾತ್ರ ಗೊತ್ತು ಅವನು, ಇವನು ಡುಮ್ಕಿ, ಅವನ ರ್ಯಾಂಕು ಎಷ್ಟು ವ್ಯತ್ಯಾಸ ಇರುತ್ತೆ. ಕೋಪ ಇಲ್ಲ, ತಾಪ ಇಲ್ಲ, ಏನೂ ಇಲ್ಲ. ಇದು ಅರ್ಥ ಮಾಡ್ಕೋಬೇಕು. ನಾವು ಒಳ್ಳೇದನ್ನು ಮಾಡ್ತೇವೆ ಅಂಥೇಳಿ ಸಿಡುಕಿದ್ರೆ ಒಳ್ಳೇದು ಮಾಡಿದಾಗಲ್ಲ, ಕೋಪಿಸ್ಕೊಂಡ್ರೆ ಒಳ್ಳೇದು ಮಾಡಿದಾಗಲ್ಲ, ಏನು ಮಾಡಬೇಕೋ ಅದನ್ನು ಮಾಡಬೇಕು. ಅದಕ್ಕೆ ಭಗವಂತ ಕೃಷ್ಣನ ನಡವಳಿಕೆ ಅಂದರೆ ಲೋಕ ಶಿಕ್ಷಣ ಮಾಡ್ತಕ್ಕಂಥ ನಡವಳಿಕೆಗಳು. ಕೃಷ್ಣ ಅವತಾರ ಮಾಡಿದ್ದೇ ಅದಕ್ಕೆ. ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನಾ ಕೇವಲಂ ವಿಭೋಹೋ. ಮನುಷ್ಯ ಹೇಗೆ ನಡ್ಕೋಬೇಕು, ಹೇಗೆ ನಡ್ಕೊಂಡ್ರೆ ಸಾಧನೆ ಮಾಡುತ್ತಾನೆ, ಉನ್ನತಿಯನ್ನು ಗಳಿಸ್ತಾನೆ ತೋರಿಸಲಿಕ್ಕೆ ಹೇಗೆ ಬಂದಿರೋದು. ಇಬ್ಬರನ್ನ ಮಾತಾಡಿಸ್ದೆ, ಓ ಯುದ್ಧಕ್ಕೆ ಸಹಾಯ ಕೇಳ್ತಾ ಇದ್ದೀರಾ, ಅವಶ್ಯ ಕೊಡ್ತೇನೆ ಅಂತ ಹೇಳ್ತಾನೆ. ಇಬ್ಬರು ಬಂದಿದ್ದೀರೋ, ಇಬ್ಬರಿಗೂ ಕೊಡ್ತೇನೆ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳೋದೇ ಇಲ್ಲ, ಇಬ್ಬರಿಗೂ ಕೊಡ್ತೇನೆ. ಸಮಂ ಕರಿಷ್ಯೆ ಸಹಾಯಂ ಯುವಯೋಹೋ, ಇಬ್ರಿಗೆ ಸಮವಾಗಿ ಕೊಡ್ತೇನೆ, ಅದು ಜೊತೆಗೆ ಇಬ್ರು ಬಂದಿರೋ ಸಮವಾಗಿ ಕೊಡ್ತೇನೆ, ಈಗ ಹೇಳಿ ಏನು ಬೇಕೋ ಆರಿಸ್ಕೊಳ್ಳಿ ಅಂತ ಹೇಳಿದ. ಹೇಗೆ ಅಂದರೆ ಹೇಗೆ ಕೊಡ್ತೇನೆ ಅಂದರೆ, ಒಂದು ಕಡೆಗೆ ನಾನು ನಾನು ಅಂದರೆ ನಾನು ನಾನು ಒಬ್ಬನೇ, ರಥ ಕೂಡ ತರೋದಿಲ್ಲ, ಶಸ್ತ್ರಾಸ್ತ್ರ ಚಕ್ರಶಂಕ ಯಾವುದು ತರೋದಿಲ್ಲ, ಸೈನ್ಯ ಕರ್ಕೊಂಡು ಬರೋದಿಲ್ಲ, ಎಲ್ಲ ನಿಮ್ಮದೇ, ನಾನು ಬರೀ ಕೈಲಿ ಬರ್ತೇನೆ, ಸುಮ್ಮನೆ ಕೂಡ್ತೇನೆ. ಈಗ ನಾನು ಬೇಕಾ ಅಥವಾ ಇನ್ನೊಂದು ಕಡೆಗೆ ನನ್ನ ಸೇನೆ ಇದೆ, ಕೃಷ್ಣನ ಮಕ್ಕಳದೇ ಸೇನೆ ಅಂತದ್ದು, ನಾರಾಯಣಿ ಸೇನಾ ಅಂತ ಅದಕ್ಕೆ ಹೆಸರು. 10 ಲಕ್ಷ ಜನ ಇದ್ದಾರೆ, ಒಬ್ಬರಲ್ಲ 10 ಲಕ್ಷ ಜನ, ಪ್ರತಿಯೊಬ್ಬರು ಬರೀ ಕೈಲಿ ಬರೋದಿಲ್ಲ, ಶಸ್ತ್ರಾಸ್ತ್ರ ನಿಪುಣರೆಲ್ಲರೂ ಕೂಡ ಶಸ್ತ್ರಾಸ್ತ್ರ ಸಮೇತ ಬರ್ತಾರೆ. 10 ಲಕ್ಷ ಜನ ಮಕ್ಕಳು ಒಂದು ಕಡೆಗೆ, ನನ್ನವರೇ ನಾನು ಒಂದು ಕಡೆಗೆ, ಇದರಲ್ಲಿ ಯಾರನ್ನ ಒಬ್ಬರನ್ನ ಆರಿಸ್ಕೋಬೇಕಷ್ಟೇ, ಇಲ್ಲ ನನ್ನ ಆರಿಸ್ಕೋಬೇಕು, ಇಲ್ಲ ನನ್ನ ಮಕ್ಕಳ ಸೈನ್ಯ ಆರಿಸ್ಕೋಬೇಕು, ಯಾವುದನ್ನು ಯಾರು ಆರಿಸ್ಕೋತೀರಿ ಯೋಚನೆ ಮಾಡಿ ಅಂತ ಹೇಳಿದ. ಸಮವಾಗಿ ಕೊಡ್ತಾ ಇದ್ದೇನೆ ಕೃಷ್ಣ ಹೇಳಿತ್ತು. ಇಬ್ಬರು ಕೆಡ್ತಾ ಇದ್ದಾರೆ, ಕೃಷ್ಣ ಹೇಳಿದ, ಮೊದಲು ಚಾನ್ಸ್ ಯಾರಿಗೆ ಆರಿಸ್ಕೊಳ್ಳೋದಕ್ಕೆ ಅಂತ ಪ್ರಶ್ನೆ ಇದೆ. ಮೊದಲು ಚಾನ್ಸ್ ಯಾರು ಆರಿಸ್ಕೋಬೇಕೀಗ, ಎಲ್ಲ ಕೃಷ್ಣ ತೋರಿಸ್ಕೊಡ್ತಾರೆ, ಅದು ಭಾರಿ ವಿಶೇಷ. ಇಬ್ಬರು ಬಂದಿದ್ದೀರಿ ಆದ್ದರಿಂದ ಇಬ್ಬರಿಗೂ ಸಹಾಯ ಮಾಡುತ್ತೇನೆ. ಆದರೆ ಮೊದಲು ಯಾರು ಆರಿಸ್ಕೋಬೇಕು ಅಂತ ಕೇಳಿದರೆ ಕೃಷ್ಣ ಹೇಳೋ ಕಾರಣ ಇದೆ. ಅರ್ಜುನಿಗೆ ಆತಕ್ಕೆ ಸಹಾಯ ಮಾಡ್ತೇನೆ ಅಂದರೆ ಆತ ಪೂರ್ವ ದುಷ್ಟ, ಮೊದಲು ಕಣ್ಣಿಗೆ ಬಿದ್ದ. ನಿನಗ್ಯಾಕೆ ಸಹಾಯ ಮಾಡ್ತೇನೆ ಅಂದರೆ ಪೂರ್ವ ಆಗತಃ, ಮೊದಲು ಬಂದವನು ನೀನು, ನೀನೇ ಕ್ಲೇಮ್ ಮಾಡ್ತೀಯಲ್ಲ ಮೊದಲು ಬಂದಿದ್ದೇನೆ ಅಂಥೇಳಿ. ಒಬ್ಬ ಪೂರ್ವ ದುಷ್ಟ, ಒಬ್ಬ ಪೂರ್ವ ಆಗತ, ಮೊದಲು ಬಂದವನು ದುರ್ಯೋಧನ, ಮೊದಲು ಕಂಡವನು ಅರ್ಜುನ, ಆದ್ದರಿಂದ ಇಬ್ಬರಿಗೂ ಬೆಲೆ ಇದೆ. ಆದರೆ ಸಹಾಯ ಸಹಾಯಾಗೇ ಮಾಡ್ತೇನೆ, ಯಾರು ಆರಿಸ್ಕೋಬೇಕು ಆರಿಸ್ಕೊಳ್ಳಿ. ಮೊದಲು ಯಾರು ಆರಿಸ್ಕೋಬೇಕು ಅಂದರೆ ಬಾಲಾನಾಂ ಪ್ರವಾರಣಂ ಪೂರ್ವಂ ಕಾರ್ಯಂ ಇತಿ, ಚಿಕ್ಕವರಿಗೆ ಫಸ್ಟ್ ಚಾನ್ಸ್ ಕೊಡಬೇಕಂತ, ಇದು ವಿಶೇಷ. ಚಿಕ್ಕವರಿಗೆ ಫಸ್ಟ್ ಚಾನ್ಸ್ ಕೊಡಬೇಕು, ಅರ್ಜುನ ವಯಸ್ಸಿನಲ್ಲಿ ಚಿಕ್ಕವನು, ಇದೆಲ್ಲ ಗೊತ್ತಿದ್ರೆ ಅರ್ಥ ಆಗ್ತದೆ. ಭೀಮ ಹುಟ್ಟಿದ ಮೊದಲೇ ಹಿಂದಿನ ದಿವಸ ದುರ್ಯೋಧನ ಹುಟ್ಟಿದ್ದ, ದುರ್ಯೋಧನ ಮೊದಲು ಹುಟ್ಟಿದ. ಪರೇದ್ಯುಹು ಭೀಮಸೇನಃ ಸುಧೀರಃ, ಮಾರನೇ ದಿವಸ ಭೀಮಾವತಾರವಾಗಿತ್ತು. ಸರಿಯಾಗಿ ಭೀಮ ಹುಟ್ಟಿದ 1 ವರ್ಷಕ್ಕೆ ಸರಿಯಾಗಿ ಅರ್ಜುನ ಹುಟ್ಟಿತ್ತು. ಅಂದಮೇಲೆ 1 ವರ್ಷ ದೊಡ್ಡವನಾದಲ್ಲ ದುರ್ಯೋಧನ, ಅರ್ಜುನ ಚಿಕ್ಕವನಾದನಲ್ಲ, ಆದ್ದರಿಂದ ಅರ್ಜುನಿಗೆ ಮೊದಲನೇ ಚಾನ್ಸ್ ಕೊಡ್ತೇನೆ. ಅರ್ಜುನ ಮೊದಲು ಆರಿಸ್ಕೋಬೇಕು, ಅರ್ಜುನ ಏನು ಆರಿಸ್ಕೋತಿ, ನನ್ನ ಆರಿಸ್ಕೋತಿ ಸೈನ್ಯ ಆರಿಸ್ಕೋತಿ ಅಂತ ಕೇಳಿದ್ರೆ ಅಂತ. ಇಲ್ಲಿ ಅರ್ಜುನನ ವಿಷಯ ನೋಡಬೇಕು, ಆಶ್ಚರ್ಯ ಅಂದರೆ ಇದು ಒಳ್ಳೆ ಸಿ ಬಹಳ ವಿಚಿತ್ರ ಪ್ರಸಂಗ ಇದು. ಒಂದು ಬರೀ ಕೈಲಿ ಬರೋ ಕೃಷ್ಣ, ಸೈನ್ಯ ಸಮೇತ ದೊಡ್ಡ ಸೈನ್ಯ, ಯಾರು ಆರಿಸ್ಕೋ, ಯೋಚನೆ ಮಾಡಬೇಕಾಗಿತ್ತು ಅರ್ಜುನ, ಏನು ಯೋಚನೆ ಮಾಡಲಿಲ್ಲ. ಕೃಷ್ಣ ನಾನು ನೀನು ನನಗೆ ಬೇಕು, ಸೈನ್ಯ ನನಗೆ ಬೇಕಿಲ್ಲ, ನೀನು ಬೇಕು ಅಂತ ಹೇಳಿಬಿಟ್ಟ. ಇದು ಅರ್ಜುನ ದೊಡ್ಡ ಭಕ್ತಿ ತೋರಿಸ್ತಕ್ಕಂಥ ಜಾಗ ಇದು. ಒಂದು ಯೋಚನೆ ಮಾಡಿ 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 ಹೇಳಿದ ಆ ವಿಚಾರ ಬೇರೆ. ಅರ್ಜುನಿಗೆ ಏನಾಗಿತ್ತು ಅಂದರೆ ರಕ್ತಗತ ಆಗಿತ್ತು ಅದು, ಒಂದು ರಕ್ತಗತ, ಕೃಷ್ಣನೇ ದೊಡ್ಡವನು ಅವನ್ನ ಕಾಪಾಡ್ತಾನೆ, ಇಷ್ಟು ಆರಿಸ್ಕೊಂಡಂತೆ. ಆಗ ದುರ್ಯೋಧನ ಆರಿಸ್ಕೋಬೇಕೀಗ. ನಮಗೆಲ್ಲ ಒಂದು ಪ್ರಶ್ನೆ ಬರುತ್ತೆ ತಕ್ಷಣನೇ, ನೀವು ದುರ್ಯೋಧನ ಬೈಬಾರದು ಅಂತ ಜನ ಶುರು ಮಾಡ್ತಾರೆ. ಬೈಬಾರದು ಯಾಕೆ, ಇರೋದೇ ಎರಡು, ಇಲ್ಲ ಸೈನ್ಯ ಇಲ್ಲ ಕೃಷ್ಣ. ಮೊದಲು ಚಾಸ್ ಅರ್ಜುನ ಕೊಟ್ಟಾಗಿದೆ, ಕೃಷ್ಣನ ಆರಿಸ್ಕೊಂಡು ಬಿಟ್ಟ, ದೇರ್ಫೋರ್ ಉಳಿದಿದ್ದೇನೀಗ ಸೈನ್ಯನ. ದುರ್ಯೋಧನ ಆರಿಸ್ಕೊಂಡ, ಅರ್ಜುನ ಭಾರಿ ಜಾಣ, ದುರ್ಯೋಧನ ದಡ್ಡ ಅಂತ ಯಾಕೆ ಕರಿತೀರಿ ನೀವೀಗ? ಅರ್ಜುನ ದುರ್ಯೋಧನ ಇಬ್ಬರಿಗೂ ಹೆಚ್ಚು ಚಾನ್ಸ್ ಇಲ್ಲ, ಒಂದ್ಸತಿ ಮಾತ್ರ ಆರಿಸ್ಕೋಬೇಕು. ಫಸ್ಟ್ ಅರ್ಜುನ ಆರಿಸ್ಕೊಂಡ ಮೇಲೆ ಉಳಿದಿದ್ದ ಸೈನ್ಯ, ಅರ್ಜುನ ಪಾಪ ದುರ್ಯೋಧನ ತಗೊಂಡ, ಅದನ್ನ ಕೃಷ್ಣನ್ ಬಿಟ್ಟ ಅಂತ ನೀವು ಅನ್ನಬಾರ್ದು, ಅವನನ್ನ ಕೃಷ್ಣನ್ ಬಿಟ್ಟ ಅಂತ ಹೇಳಬಾರದು. ಅನೇಕರ ಪ್ರಶ್ನೆ ಕೇಳಬಹುದು, ಒಳ್ಳೆ ಪ್ರಶ್ನೆ ಇವೆಲ್ಲ ಕೂಡ. ಅಂದ್ರೆ ದುರ್ಯೋಧನ ಆಯ್ಕೆ ಅಲ್ಲ, ಅದು ನಿರ್ವಹಣೆ ಎಲ್ಲ ಆರಿಸ್ಕೋಬೇಕಾಗಿತ್ತು, ಆರಿಸ್ಕೊಂಡು ಅಷ್ಟೇನೆ. ಮೊದಲೇ ಚಾನ್ಸ್ ಕೊಟ್ರೆ ಪಾಪ ಕೃಷ್ಣನೇ ಆರಿಸ್ಕೋತಿದ್ದ ಯಾರಿಗೆ ಗೊತ್ತು? ಆದ್ದರಿಂದ ದುರ್ಯೋಧನ ತಪ್ಪಿಲ್ಲ ಅಂತ ಯಾರು ಅನ್ನಬಹುದು. ಇಂಥ ಪ್ರಶ್ನೆಗೆ ಕೇಳಿದಷ್ಟು ಶಾಸ್ತ್ರಾರ್ಥ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರಶ್ನೆಗಳನ್ನು ಸರಿಯಾಗಿ ನಾವು ಮನಸ್ಸಿನಲ್ಲಿ ಹಾಕ್ಕೊಂಡು ಸರಿಯಾಗಿ ಯೋಚನೆ ಮಾಡಿ ಕೇಳಿದರೆ ಮಹಾಭಾರತ ಉತ್ತರ ರೆಡಿಯಾಗಿರುತ್ತೆ. ಅದರೊಳಗೆ ತಕ್ಷಣ ಮಹಾಭಾರ ಉತ್ತರ ಹೇಳ್ತಾರೆ, ನಿಜವಾಗ್ಲೂ ಹಾಗೆ ಮಾಡಬಹುದಾಗಿತ್ತು, ಹಾಗೆ ಆಗ್ತಿತ್ತು ನೋಡೋದಕ್ಕೆ. ದುರ್ಯೋಧನ ಹಾಗೆ ಮಾಡಿದ್ದಿದ್ರೆ, ದುರ್ಯೋಧನ ಏನು ಅನ್ಬೇಕಾಗಿತ್ತು ಆಕ್ಚುಲಿ? ಹಾಗಿದ್ರೆ ಅವನು ನಾಟಕ ಹೇಳಿ ಕೇಳಿ ನಾಟಕ ಮಾಡೋನು, ಮಹಾ ಮುಧೂರ್ತ ಅವನು. ಅವನು ಹೀಗೆ ನಾಟಕ ಮಾಡಬಹುದಾಗಿತ್ತು ಬೇಕಾದ್ರೆ, ಕೃಷ್ಣ ಎಂಥ ಕೆಲಸ ಆಗೋಯ್ತು, ನಿನ್ನ ಆರಿಸ್ಕೋಬೇಕು ಅಂತಿದ್ದೆ, ಅರ್ಜುನ ಆರಿಸ್ಕೊಂಡು ಬಿಟ್ಟ, ನನಗೆ ಬೇರೆ ದಾರಿನೇ ಇಲ್ಲ, ಹೋಗಲಪ್ಪ ನಿನ್ನ ಸೈನ್ಯ ಕೊಡು ತಗೊಂಡೋಗ್ತೇನೆ ಅಂತ ನಾಟಕ ಮಾಡಬಹುದಾಗಿತ್ತು. ಆದರೆ ಕೃಷ್ಣ ಜಗನ್ನಾಟಕ ಸೂತ್ರಧಾರ, ಇವನು ಯಾವುದೇ ಯಾವ ಕಂಪನಿ ನಾಟಕಗಾರ ಪಾಪ ಇವನು, ಕೃಷ್ಣ ಜಗತ್ತಿನ ನಾಟಕ ಸೂತ್ರಧಾರ, ಅವನ ಮುಂದೆ ಇವನು ನಾಟಕ ಏನು ನಡಬೇಕು ಈ ಮಧ್ಯೆ? ಇವನು ಗುಟ್ಟು ಹೊರಗಾಗ್ತಾನೆ ಕೃಷ್ಣ. ದುರ್ಯೋಧನ ಅನ್ನಲಿಲ್ಲ, ಏನಂದ ಗೊತ್ತೇನೋ ಅವನು, ಕೃಷ್ಣ ನಿನ್ನ ಸೈನ್ಯ ನನಗೆ ಬೇಕು ಅಂತ ಜೋರಾಗಿ ಹೇಳಿದಂತ ತಕ್ಷಣ ಆ ನಾಟಕ ಮಾಡೋಕ್ಕೂ ಟೈಮ್ ಸಿಗಲ್ಲ. ಎಷ್ಟು ಚಾನ್ಸ್ ದುರ್ಯೋಧನ ಏನು ಯೋಚನೆ ಇತ್ತು ಅಂದರೆ, ಅರ್ಜುನ ಕೃಷ್ಣನ ಆರಿಸ್ಕೊಂಡು ಬಿಟ್ಟ, ಸದ್ಯ ನನ್ನ ಪುಣ್ಯ, ಅಕಸ್ಮಾತ್ ಏನಾದ್ರು ಸೈನ್ಯ ಆರಿಸ್ಕೊಂಡು ಬಿಟ್ಟಿದ್ದಿದ್ರೆ ಈ ಕೃಷ್ಣ ಗಂಟು ಬೀಳ್ತಿದ್ದ ನನಗೆ, ಎಂಥ ಚಾನ್ಸ್ ಅರ್ಜುನ ಕಳ್ಕೊಂಡು ಬಿಟ್ಟ, ನನಗೆ ಈ ಸೈನ್ಯ ಸಿಕ್ಕಿಬಿಡ್ತು ಅಂತ ಖುಷಿ ಅವನಿಗೆ. ಆ ಜೋರ ಮಾತಾಡ್ತಾನೆ, ನನಗೆ ಸೈನ್ಯ ಸೈನ್ಯ ಅಂತ ಹೇಳ್ತಾನೆ. ಸೊ ಹೇಗೋ ಸೈನ್ಯ ಸಿಕ್ಕೇ ಸಿಕ್ತೇವನಿಗೆ, ಕೇಳಬೇಕಾಗಿತ್ತು ಅದನ್ನ, ಉದ್ದೇಶ ಇಷ್ಟೇ. ಅಕಸ್ಮಾತ್ ಅರ್ಜುನ ಅಂತ ಸೆಕೆಂಡ್ ಥಾಟ್ ಏನಾದ್ರು ಯೋಚನೆ ಮಾಡಿ, ಇಲ್ಲ ಕೃಷ್ಣ ನೀನು ಬೇಡ ಸೈನ್ಯ ಕೊಡು ಅಂತ ಕೇಳಿಬಿಟ್ರೆ, ತಕ್ಷಣ ಹೇಳಿಬಿಟ್ರೆ ರಿಸರ್ವ್ ಮಾಡಿದಾಗತ್ತೆ ಅಂತ ಕಿಟಕಿಯಲ್ಲೇ ಕಚ್ಚಿ ಫೇಸ್ದಾಗೆ ತಕ್ಷಣ ಹೇಳಿಬಿಡು, ಆದಷ್ಟು ಬೇಗ ಆಕ್ಯುಪೈ ಮಾಡಬೇಕು. ಹಾಗೆ ಮಾಡಿಬಿಟ್ಟು ಕೃಷ್ಣ ನೀನು ನಿನ್ನ ಸೈನ್ಯ ನನಗೆ ಬೇಕು. ಕೃಷ್ಣ ಹೇಗೆ ಹೊರಗೆ ಹಾಕಿಸ್ತಾನೆ ನೋಡಿ, ಅವನ ಸೈಕಾಲಜಿ ಹೊರಗೆ ಬಂದ್ಬಿಡುತ್ತೆ ತಕ್ಷಣ. ದುರ್ಯೋಧನ ಈ ನಮಗೆ ಅರ್ಥ ಆಗುತ್ತೆ. ಮೊದಲ ಚಾನ್ಸ್ ದುರ್ಯೋಧನ ಕೊಟ್ಟಿದ್ರು ಕೂಡ ಅವನು ಖಂಡಿತ ಆರಿಸಿಕೊಳ್ತಿದ್ದೇನು, ಕೆಲವು ಟಾಸ್ ಗೆದ್ರು ಸೋಲ್ತಾರೆ, ಇಲ್ಲದವರು ಗೆಲ್ತ ಆ ಸೋದು ಎರಡು ಯಾವ ಗ್ಯಾರಂಟಿ ಸೋಲೋರಿಗೆ ಯಾರು ಬದಲು ಟಾಸ್ ಕೊಟ್ಟರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ಆ ಗುಂಪಿನ ದುರ್ಯೋಧನ ಆ ಗುಂಪಿನವನು ಪಾಪ, ಅವನು ಗ್ಯಾರಂಟಿ ಕೃಷ್ಣನ್ನೇ ಬಿಡ್ತಿದ್ದ, ಅವನು ಸೈನ್ಯನೇ ಆರಿಸ್ಕೊತಾ ಇದ್ದ. ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಈಗ ಅವನು ದಾಟಿ ಇದೆಯಲ್ಲ, ಓ ಕೃಷ್ಣ ಸೈನ್ಯ ಬೇಕು ಸೈನ್ಯ ಬೇಕು ಅಂತ ಮೊದಲು ಅದನ್ನೇ ಆರಿಸ್ಕೊತಾ ಇದ್ದ. ಆದ್ದರಿಂದ ದುರ್ಯೋಧನ ಸ್ವಭಾವ ದುರ್ಯೋಧನದೇನೆ, ಅರ್ಜುನ ಸ್ವಭಾವ ಅರ್ಜುನಂದೇನೆ. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಹಾಕ್ಬೋದು ನಾವು ಬೇಕಾದ್ರೆ, ಏನಂತ ಹಾಗಿದ್ರೆ ನಿಮ್ಗೆ ಅಷ್ಟು ಗ್ಯಾರಂಟಿ ಇದ್ರೆ ದುರ್ಯೋಧನ ಸೈನ್ಯನೇ ಆರಿಸಿಕೊಡ್ತಾನೆ ಕೃಷ್ಣನಲ್ಲ, ಅರ್ಜುನ ಕೃಷ್ಣನ್ನೇ ಆರಿಸಿಕೊಡ್ತಾನೆ ಸೈನ್ಯ ಅಲ್ಲ ಅಂತ ಗ್ಯಾರಂಟಿ ಇದ್ರೆ ಸುಮ್ಮನೆ ಇಷ್ಟೆಲ್ಲ ಕೃಷ್ಣ ಯಾಕೆ ಮಾಡಬೇಕಾಗಿತ್ತು, ದುರ್ಯೋಧನ ನೀನೇ ಆರಿಸಿಕೊಂತ ಕೊಟ್ಟರೆ ಮುದೋಗ್ತಿತ್ತು, ಫಸ್ಟ್ ಚಾನ್ಸ್ ಅವನಿಗೆ ಕೊಡ್ಬೋದಾಗಿತ್ತಲ್ಲ ಅಂತ ಪ್ರಶ್ನೆ ಬರುತ್ತೆ. ಇದು ಒಳ್ಳೆ ಪ್ರಶ್ನೆ ಇದು. ಈಗ ಆಗಲೂ ರಿಸಲ್ಟ್ ಏನು ಚೇಂಜ್ ಆಗ್ತಿದ್ದಿಲ್ಲ, ಇಷ್ಟೇ ದುರ್ಯೋಧನ ಸೈನ್ಯನೇ ಆರಿಸ್ಕೊತಿದ್ದ, ಕೃಷ್ಣನ ಅರ್ಜುನ ಆರಿಸ್ಕೊತಾ ಇದ್ದ. ಮತ್ತೆ ಯಾಕೆ ಮಾಡಲಿಲ್ಲ ಕೃಷ್ಣ ಅಂತ ಕೇಳಿದ್ರೆ ಆಚಾರ್ಯ ಹೇಳುತ್ತಾರೆ, ಹಾಗೆ ಮಾಡಿದ್ದು ಏನಾಗ್ತಿತ್ತು ಗೊತ್ತೇನು, ಅರ್ಜುನ ಕೃಷ್ಣನ ಆರಿಸ್ಕೊತಾ ಇದ್ನೋ ಇಲ್ಲೋ, ಅರ್ಜುನ ದುರ್ಯೋಧನ ಸೈನ್ಯ ಆರಿಸ್ಕೊಂಡ್ಬಿಡ್ತಿದ್ದ ಫಸ್ಟು, ಕೃಷ್ಣ ಉಳ್ಕೊತಿದ್ದ, ಅರ್ಜುನ ಆರಿಸ್ಕೊತಿದ್ದ, ಜನ ಏನು ತಿಳ್ಕೊಂಡ್ಬಿಡ್ತಿದ್ರು. ಅರ್ಜುನನಿಗೇನಾದ್ರು ಚಾನ್ಸ್ ಕೊಟ್ಟಿದ್ರೆ, ಮೊದಲು ಚಾನ್ಸ್ ಕೊಟ್ಟಿದ್ರೆ ಪಾಪ ಸೈನ್ಯ ಆರಿಸ್ಕೊತಿದ್ನೋ ಏನೋ, ನಿರ್ವಾಹ ಇಲ್ಲ ಪಾಪ ಕೃಷ್ಣನ ಆರಿಸಿಕೊಂಡು ಬಿಟ್ಟ ಅಂತೇಳಿ ಅರ್ಜುನನ ಪ್ರಾಮಾಣಿಕತೆಯ ಬಗ್ಗೆ ಸಂಶಯ ಬಂದಿರೋ, ಅರ್ಜುನನ ಪ್ರಾಮಾಣಿಕತೆಯ ಬಗ್ಗೆ ಸಂಶಯ ಬಂದು ಆತ ಕೃಷ್ಣನ ಆರಿಸಿಕೊಂಡಿದ್ದು ಅನಿವಾರ್ಯವಾದ ಪ್ರಸಂಗ. ನಮ್ಮ ಮಠಕ್ಕೆ ಹೋದಾಗ ನಿರ್ವಾಗಿಲ್ಲ ರಥೋಟ ಮಾಡ್ತಾರಲ್ಲ, ಯಾತಕ್ಕೆ ಅಂದ್ರೆ ಮಾಡಿರೋದು ಅದು ಒಂದೇ, ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ ನೋಡೋರಿ ರಥ ಬರೋದು, ರಥ ಇಲ್ರಿ ಬಾಯಿ ಒಂದೇ ಹಣೆ ಬರ ಇದು ಮಾಡಿದ್ದಾರೆ, ನಾಳೆಯಿಂದ ಬರೋದಿಲ್ಲ ಅದು ಬೇರೆ ಡಿಕ್ಲೇರ್ ಮಾಡ್ಬಿಡ್ತಾರೆ ನಾಳೆಯಿಂದ ಬರೋದು ಗೊತ್ತಿದ್ದಿಲ್ಲ ಸಿಕ್ಕಾಕೊಬಿಟ್ಟೆ ಅಂತ ಹೇಳ್ತಾನಲ್ಲ ಆ ಟೈಪ್ ಆ ಥರ ಆಗಿದೆ ಹೊರತು ಬೇರೆ ಅಲ್ಲ. ಸ್ವಲ್ಪ ಯೋಚನೆ ಮಾಡಿದರೆ ಅರ್ಜುನ ಹೇಗಿದ್ರು ಕೃಷ್ಣನೇ ಆರಿಸ್ಕೊತಿದ್ದ, ದುರ್ಯೋಧನ ಹೀಗೆ ಆರಿಸ್ಕೊತಿದ್ದ, ಅಪ್ಪಿತಪ್ಪಿ ಅರ್ಜುನ ಆರಿಸ್ಕೊಂಡ ಅಂತ ಆಗಬಾರದು, ಕೃಷ್ಣನನ್ನು ಅರ್ಜುನ ನಿರ್ವಾಯಿಲ್ದ ಆರಿಸ್ಕೊಂಡ ಅಂತ ಆಗಬಾರದು, ದುರ್ಯೋಧನ ಸೈನ್ಯನ ಆಸೆ ಪಟ್ಟು ಆರಿಸ್ಕೊಂಡ ಅಂತ ಆಗುತ್ತೆ, ದುರ್ಯೋಧನ ಮರ್ಯಾದೆನೆ ಹೋಗುತ್ತೆ ನಿಜ, ಅರ್ಜುನನ ಭಕ್ತಿಯ ಬಗ್ಗೆ ಸ್ವಲ್ಪ ಸೆಕೆಂಡರಿ ಇಂಪಾರ್ಟೆನ್ಸ್ ಬರುತ್ತೆ. ಈ ಎರಡು ಪ್ರಾಬ್ಲಮ್ ಇದೆ. ಈಗ ದುರ್ಯೋಧನ ದುಷ್ಟಾಂತನೂ ತೋರಿಸಬೇಕಾಗಿದೆ ಕೃಷ್ಣನಿಗೆ, ಅರ್ಜುನ ಭಾರಿ ಒಳ್ಳೆಯವನಂತೂ ತೋರಿಸಬೇಕಾಗಿದೆ, ಅದರಲ್ಲಿ ಯಾವುದು ಪ್ರಿಫರೆನ್ಸ್ ಅಂತ ಪ್ರಶ್ನೆ. ಈಗ ಯಾವುದು ಪ್ರಿಫರೆನ್ಸ್ ಅಂತ ಕೇಳಿದರೆ ಹೇಳ್ತಾರೆ, ದುರ್ಯೋಧನ ದುಷ್ಟಾಂತ ಗೊತ್ತಾಗದೆ ಹೋದರೂ ಪರವಾಗಿಲ್ಲ, ಅರ್ಜುನ ಶಿಷ್ಟ ಅಲ್ಲ ಅಂತ ಜನ ತಿಳ್ಕೊಳ್ಳೋಕೆ ಹೋಗಬಾರ್ದು. ಇದು ಬಹಳ ದೊಡ್ಡ ಮಾತಿದು. ನಮ್ಮಲ್ಲಿ ಕೋರ್ಟ್ನ ಹೇಳ್ತಾರಲ್ಲ, ಒಬ್ಬ 1000 ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿ ಶಿಕ್ಷೆ ಆಗಬಾರದು ಅನ್ನೋ ಕಾನ್ಸೆಪ್ಟ್ ಇರ್ತಲ್ಲ ಆ ಥರ ಇದು. ಈ ಸ್ವಲ್ಪ ಯೋಚನೆ ಮಾಡಿದರೆ ಕೃಷ್ಣನಿಗೆ ಎರಡೂ ಬೇಕು, ಕೃಷ್ಣನಿಗೆ ಸಜ್ಜನರ ಉದ್ಧಾರನೂ ಬೇಕು ದುಷ್ಟರ ವಿನಾಶನೂ ಬೇಕು. ಆದರೆ ಅದರ ಎರಡರಲ್ಲಿ ಫಸ್ಟ್ ಯಾವುದು ಅಂತ ಕೇಳಿದರೆ ತಾನೇ ಹೇಳ್ತಾನೆ ಕೃಷ್ಣ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಈ ಮಾತು ಅರ್ಥ ಮಾಡ್ಕೋಬೇಕು ಸರಿಯಾಗಿ. ಅರ್ಥ ಮಾಡಿಕೊಂಡು ತನ್ನ ಭಕ್ತರನ್ನ ಎತ್ತೋದು ಮೊದಲನೇ ಕೆಲಸ, ಆಮೇಲೆ ಈ ಕೆಲಸ ಆಮೇಲೆ. ಲೋಕದಲ್ಲಿ ಸೈಕಾಲಜಿ ಇರೋದು ಹಾಗೇನೆ, ಯಾರೋ ಬಿದ್ದು ಬಿಡ್ತಾರೆ ಕೈ ಲೋಟ ಹಿಡ್ಕೊ ಗೊತ್ತಲ್ಲ ಕಾಫಿ ಹಿಡ್ಕೊಂಡಿರ್ತಾರೆ ಪಾಪ, ಅದು ಏಕಾದಶಿ ದಿವಸ ತಪ್ಪಂದು ಬಿದ್ದು ಬಿಡ್ತಾರೆ. ಅವಾಗ ಫಸ್ಟ್ ಯಾರನ್ನೇ ಲೋಟ ಎತ್ತಾರೆ ಇವನ್ನ ಎತ್ತಬೇಕು, ಫಸ್ಟ್ ಲೋಟ ಎತ್ತಿ ಒರೆಸಿಡ್ತಾ ತೊಳ್ಕೊಂಡ್ಬರ್ಲಿಕ್ಕೆ ಹೋಗ್ತಾರೆ ಯಾರು ಕೂಡ, ಫಸ್ಟ್ ಬಿದ್ದವನ್ನ ಎತ್ತಾರೆ. ಈಗ ಯಾವ್ದು ಇಂಪಾರ್ಟೆನ್ಸ್ ಇರೋದು, ವ್ಯಕ್ತಿಗೆ ಇಂಪಾರ್ಟೆನ್ಸ್ ಜಾಸ್ತಿ. ಆ ಸ್ಕೂಟರ್ ಬಿದ್ದ ಫಸ್ಟ್ ಬಿದ್ದವನ್ನ ಎತ್ತಾರೆ, ಸ್ಕೂಟರ್ ಎತ್ತೋದಿಲ್ಲ, ಸ್ಕೂಟರ್ ಅವನ ಮೇಲೆ ಬಿದ್ದು ಸ್ಕೂಟರ್ ಎತ್ತಬೇಕಾಗುತ್ತೆ ಅಷ್ಟೇ, ಇಲ್ದವ್ರೆ ಮೊದಲು ಅವನ್ನ ಎತ್ತಬೇಕು ಅವನ ಇದನ್ನ ಎತ್ತಬೇಕು, ಯಾಕೆ ಯಾವುದಕ್ಕೆ ಬೆಲೆ ಜಾಸ್ತಿ ಕೊಡಬೇಕು. ಆದ್ದರಿಂದ ಭಗವಂತನ ಸಂಕಲ್ಪ ಸಜ್ಜನರಿಗೆ ಒಳ್ಳೆಯದಾಗಬೇಕು ಅನ್ನೋದು ಫಸ್ಟು, ದುಡಿದು ಕೆಟ್ಟದಾಗಬೇಕು ಅಂತ ಆಮೇಲೆ. ಆದರೆ ದೇವರು ಎಷ್ಟು ಸಮರ್ಥ ಅಂದರೆ ಎರಡನ್ನು ಏಕಕಾಲಕ್ಕೆ ಮಾಡ್ತಾರೆ. ಇಂದಿರೇಶನೆ ಒಂದು ಒಂದು ಕ್ರಿಯೆವು ದ್ವಂದ್ವ ದ್ವಂದ್ವಾವಾಯಿತು ಅಂತ ದಾಸರು ಹೇಳುತ್ತಾರೆ. ಇಲ್ಲಿ ಎರಡು ರಿಸಲ್ಟ್ ಒಂದೇ ಆಯ್ತು, ಈಗ ದುರ್ಯೋಧನೆಗೆ ಕೆಟ್ಟದ್ದೇ ಆಯಿತು, ಅರ್ಜುನಿಗೆ ಒಳ್ಳೆಯದೇ ಆಯಿತು. ಆದರೆ ಅರ್ಜುನ ಭಾರಿ ಒಳ್ಳೆಯವನು, ಕೃಷ್ಣನ್ನೇ ಆರಿಸಿಕೊಂಡ ಅಂತಕ್ಕಂಥ ವಿಶೇಷ ಮಹತ್ವವನ್ನು ಕೃಷ್ಣ ತೋರಿಸ್ತಾ ಇದ್ದಾನೆ. ಮುಂದೆ ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನ ನಿನ್ನ ಕಂಡ್ರೆ ಭಾರಿ ಪ್ರೀತಿ ನನಗೆ ಅಂತ ಹೇಳ್ತಾನೆ. ಅದಕ್ಕೆ ಗೀತೆ ಹೇಳ್ತಾ ಇದ್ದೇನೆ ನಾನೀಗ, ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ಏತದುತ್ತಮಂ, ನನ್ನ ಭಕ್ತ ನೀನು ನಾನು ಆರಿಸ್ಕೊಂಡೆಯಲ್ಲ ಅದೇ ತೋರಿಸುತ್ತೆ ಅಂತ ಅರ್ಥ. ನಾನು ಆರಿಸ್ಕೊಂಡಿದ್ದೇ ತೋರಿಸ್ತಾ ಇದೆ. ಇಷ್ಟೆಲ್ಲ ಅರ್ಥ ಮಾಡಿಕೊಂಡ್ರೆ ಯೋಗ ಕರ್ಮಸು ಕೌಶಲಂ, ಒಂದು ಕೆಲಸ ಮಾಡಿದರೆ ಯೋಗ ಅಂತ ಕರೆಯೋದಿಲ್ಲ, ಅದನ್ನು ಮಾಡೋ ರೀತಿಯಲ್ಲಿ ಮಾಡಿದರೆ ಯೋಗ ಅಂತ ಕರೀತಾರೆ. ಮಾಡೋ ರೀತಿಯಲ್ಲಿ ಮಾಡಿದರೆ ಯೋಗ, ಯಾವುದೋ ರೀತಿಯಲ್ಲಿ ಮಾಡಿದರೆ ಯೋಗ ಅಲ್ಲ ಅದು. ಒಂದು ಇವತ್ತು ಕೆಲವು ಏನೋ ಮಾಡಿರ್ತಾರೆ, ಕೊನೆಗೆ ಕಾಫಿ ವಿಷಯ ಮಾಡಲಿಕ್ಕೆ ಹೋಗ್ತಾರೆ, 4 ತಾಸು ಬರ್ತಾರೆ ಕೊನೆಗೂ,
ಕೊನೆಗೆ ಹಬ್ಬ ಕೊಟ್ಟೆ ಅಂತ ಕೇಳಿದ್ರೆ ಮಾರಾಯ ಬಿಟ್ಟೆ ಆಗಲ್ಲ ಅಂತ ಈಗ ಜಾಸ್ತಿ ಪುಣ್ಯ ಬರ್ತೈತೆ ನಿನಗೆ ಅಂತ ಹೇಳ್ತಾರೆ. ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿಸಿ, ಬಸ್ಸು ಮಿಸ್ ಮಾಡಿಸಿ, ಇದ್ಯಾವ ಸಂಪತ್ತಿ ತಂದುಕೊಟ್ಟಿದ್ದಿ ನೀನು, ಪ್ರಯೋಜನ ಇಲ್ಲ. ಆ ಕಾಲಕ್ಕೆ ಬರಬೇಕದು, ಅದು ರೈಲು ಹೋದ್ಮೇಲೆ ಟಿಕೆಟ್ ಸಿಕ್ಕರೆ ಏನು ಉಪಯೋಗ ಅಂತಾರಲ್ಲ ಆ ಟೈಪ್ ಕೆಲಸ ಆ ಕಾಲಕ್ಕಾಗಬೇಕು. ಇವತ್ತು ಕೃಷ್ಣ ಹೇಗೆ ನಡ್ಕೋತಾರೆ ಅಂದರೆ ಅದು ನಡ್ಕೊಳಕ್ಕೆ ಯಾರಿಗೂ ಬರೋದಿಲ್ಲ. ಕೃಷ್ಣನ ಯೋಗಿ ಅಂತ ಕರೆಯೋದಿಲ್ಲ ಮಹಾ ಭಗವದ್ಗೀತೆ. ಎತ್ರ ಯೋಗೇಶ್ವರ ಕೃಷ್ಣ, ಯೋಗಕ್ಕೆ ಒಡೆಯ ಕೃಷ್ಣ, ಯೋಗಿಗಳಿಗೆ ಒಡೆಯ ಕೃಷ್ಣ. ಕೃಷ್ಣ ಹೇಗೆ ಮಾಡಬೇಕು ಹಾಗೆ ಮಾಡ್ತಾರೆ. ಒಂದು ಮಾತು ಗಲಾಟೆ ಯಾತ್ರೂ ಇಲ್ಲ, ರಿಸಲ್ಟ್ ಮಾತ್ರ ಕರೆಕ್ಟಾಗಿ ಬರಬೇಕು. ಇಷ್ಟು ಮಾಡಿದ ತಕ್ಷಣ ದುರ್ಯೋಧನ ಎದ್ದನಂತೆ, ಅಲ್ಲಿಂದ ಭಾರಿ ಖುಷಿ ಆಯ್ತು ಅವನಿಗೆ, ಭಾರಿ ಸಂತೋಷದಿಂದ ಹೊರಟುಬಿಟ್ಟು ಸೈನ್ಯ ತಗೊಂಡ್ಬಿಟ್ಟು. ಇಲ್ಲ ಕೃಷ್ಣ ಏನೋ ಆಮೇಲೆ ಮೇಲೆ ತಗೊಂಡೋಗಂತ ಕಳಿಸೇ ಬಿಡ್ತಾನೆ. ಮಹಾಭಾರತದಲ್ಲಿ ಹೇಳ್ತಾರೆ, ಜಿತಂ ಮನ್ನೇ ಚ ಕೇಶವಂ ಅಂತ ಹೇಳ್ಬಿಡ್ತಾರೆ. ಕೃಷ್ಣ ಮೋಸ ಹೋದ ಅಂತ ದುರ್ಯೋಧನ ತಿಳ್ಕೊಂಡ್ಬಿಟ್ಟಂತ. ಇದು ಆಶ್ಚರ್ಯ, ಕೃಷ್ಣನೇ ಡ್ಯೂಪ್ ಆಗಿಬಿಟ್ಟ, ನಾನು ಗೆದ್ದು ಬಿಟ್ಟೆ ಅಂತ ತಿಳ್ಕೊಂಡಂತ ದುರ್ಯೋಧನ. ಅವನೇನ್ ತಿಳ್ಕೊ ಹೀಗೆ ಅನ್ಕೊಂಡಂತ ದುರ್ಯೋಧನ. ಕೃಷ್ಣ ಏನೋ ಬುದ್ಧಿವಂತಿಕೆ ಮಾಡಿದ, ಸೈನ್ಯನ ಅರ್ಜುನ ಆರಿಸ್ಕೊಳ್ಳಿ, ನಾನು ಕೃಷ್ಣನ ಆರಿಸ್ಕೋತೇನೆ ಅಂತ ತಿಳ್ಕೊಂಡಿದ್ದ. ಆದರೆ ನಾನು ಬುದ್ಧಿವಂತ, ನನಗೆ ಕೃಷ್ಣ ಸಿಗಲಿಲ್ಲ ಪುಣ್ಯಕ್ಕೆ, ಈ ಸೈನ್ಯ ಸಿಕ್ಕಿಬಿಡ್ತು. 1,000,000 ಸೈನ್ಯ ಯಾರಿಗುಂಟೋ ಯಾರಿಗೂ ಇಲ್ಲ, ಒಬ್ಬ ಕೃಷ್ಣ ತಗೊಂಡು ಏನ್ ಮಾಡಬೇಕು. ಅವನ ಲೆಕ್ಕ ಹಾಗೆ 1,000,000 ಸೈನ್ಯ, ಅದು ಸಶಸ್ತ್ರ ಸೈನಿಕರವರೆಲ್ಲ ಕೂಡ, ಅವ್ರನ್ನೆಲ್ಲ ಬಿಟ್ಕೊಂಡು ಒಬ್ಬ ಕೃಷ್ಣ ಕಟ್ಕೊಂಡು ನಾನೇನು, ಅದು ಪ್ರಾಮಿಸ್ ಮಾಡಿದ್ದೆ ನಾನು ಬರೀ ಕೈಲಿ ಬರ್ತೇನೆ, ಯುದ್ಧ ಮಾಡೋದಿಲ್ಲ, ಇಂಥನ್ ಕಟ್ಕೊಂಡು ಏನ್ ಮಾಡ್ಬೇಕು ಈ ಮಧ್ಯೆ, ಇಂಥ ಕೃಷ್ಣನ ಕಟ್ಕೊಳ್ಳೋ ದಡ್ಡತನ ನಾನು ಮಾಡಲಿಲ್ಲ. ಅರ್ಜುನ ದಡ್ಡ ಆ ಕಟ್ಟುಕಟ್ಟು ಏನ್ ಮಾಡ್ತಾರೆ. ಕೃಷ್ಣನ 70 ಆಗ, ಅನೇಕರಿಗೆ ಗೊತ್ತಿರ್ಲಿಕ್ಕಿಲ್ಲ, 70 ಬದುಕ ನಮ್ಮ ಲೆಕ್ಕದ ಪ್ರಕಾರ, ದುರ್ಯೋಧನ ಲೆಕ್ಕದ ಪ್ರಕಾರ 70 ಓಲ್ಡ್ ಮ್ಯಾನ್ ಫಾರ್ ಎ ವಾರ್, ಹೈಲಿ ಇನ್ವ್ಯಾಲಿಡ್ ಅವನ ಕಾನ್ಸೆಪ್ಟ್ ಅದು. ಆದ್ರಿಂದ ಕೃಷ್ಣ ಉಪಯೋಗ ಇಲ್ಲ. ಆದ್ರೆ ಸೈನ್ಯ ಎಲ್ಲ ಹೆಂಗ್, ಅವ್ರು ಕೃಷ್ಣನ ಮಕ್ಕಳು ಹೆಂಗ್ ತಾನೆ, ಅದು 1,000,000 ಜನ ಬೇರೆ ಇದ್ದಾರೆ. ಸೊ ನಾನು ಗೆದ್ದು ಬಿಡುತ್ತೇನೆ, ಇದು ಅವನು ಭ್ರಮೆ. ಇದು ಖುಷಿಯಿಂದ ಹೊರಟೇ ಬಿಟ್ಟದ್ದು ಅಂದ್ರೆ ಸ್ಯಾಟಿಸ್ಫೈ ಮಾಡ್ತಾರೆ ಕೃಷ್ಣ. ಭಾರಿ ಆಶ್ಚರ್ಯ, ದುರ್ಯೋಧನನಿಗೂ ಭಾರಿ ಖುಷಿ, ಅರ್ಜುನನಿಗೂ ಭಾರಿ ಖುಷಿ, ಇಬ್ಬರಿಗೂ ಸರಿಯಾಗಿ ಕೊಟ್ಟಿದ್ದಾನೆ ಆಶ್ಚರ್ಯ ಅಂದ್ರೆ. ಆದ್ರೆ ಇಬ್ಬರು ಒಪ್ಕೊಂಡಿದ್ದಾರೆ, ತಮಾಷೆ ಅಂತ ಕೇಳಿದ್ರೆ ಅರ್ಜುನ ಗೆಲ್ತಾನೆ, ದುರ್ಯೋಧನ ಸಾಯ್ತಾನೆ. ಕೃಷ್ಣ ದೇವರ ನ್ಯಾಯ ಅಂದ್ರೆ ಹೀಗೆ, ಆ ಕಾಲಕ್ಕೆ ಫುಲ್ ಸ್ಯಾಟಿಸ್ಫೈ ಆಗಿರ್ಬೇಕು. ಎಂಥ ಮ್ಯಾಜಿಕ್ ಇದು. ಇಷ್ಟು ಮಾಡಿ ದುರ್ಯೋಧನ ಆ ಕಡೆ ಹೋದ ತಕ್ಷಣ ಕೃಷ್ಣ ಕೇಳಿದ್ರಂತೆ, ಅರ್ಜುನ ಏನ್ ನಿಂದು ಅಂತ ಕೇಳ್ತಾನೆ. ಏನೋ ಇವಷ್ಟು ಒಳ್ಳೆ ಚಾನ್ಸ್ ಕೊಟ್ಟೆ, ಕಳ್ಕೊಂಡ್ಬಿಟ್ಟೆ ಅಂತ ತಮಾಷೆ ಮಾಡ್ತಾನೆ ಕೃಷ್ಣ. ಏನೋ ನಮ್ಮ ಹುಡುಗ ಅಂತೇಳಿ ಫಸ್ಟ್ ಆರಿಸ್ಕೊಂತೀನಿ ಅವಕಾಶ ಕೊಟ್ಟು, ನಾನು ಬೇಕೋ ಸೈನ್ಯ ಬೇಕು ಅಂತ ಕೇಳಿದರೆ, ಸೈನ್ಯ ಬಿಟ್ಟು ನನ್ನ ಆರಿಸ್ಕೊಂಡ್ಬಿಟ್ಟಿಯಲ್ಲ, ಯುದ್ಧ ಬೇರೆ ಮಾಡೋದಿಲ್ಲ ಅಂತ ಹೇಳಿದ್ದೇನೆ, ಸ್ವಲ್ಪ ಯೋಚನೆ ಬೇಡ ಅಂತ ಬೈದಂತೆ ಕೃಷ್ಣ. ಆಗ ಅರ್ಜುನ ಹೇಳ್ತಾನೆ, ಕೃಷ್ಣ ನನ್ನ ಹತ್ರ ಏನು ಮಾಡ್ಲಿಕ್ಕೆ ಹೋಗಬೇಡ, ನೀ ಯಾರಂತ ನನಗೆ ಗೊತ್ತಿದೆ ಅಂತ ಹೇಳ್ತಾನೆ. ಇಲ್ಲಿ ಅರ್ಜುನ ಬೈ ಚಾನ್ಸ್ ಆರಿಸ್ಕೊಳ್ಳಿಲ್ಲ, ಖಂಡಿತ ಕನ್ಫರ್ಮ್ ಆಗಿದೆ ಅಂತಾನೆ. ಕೃಷ್ಣ ದೊಡ್ಡವನು ಹೇಳ್ತಾನೆ. ಕೃಷ್ಣ ನೋಡು ಅರ್ಜುನ, ಕೃಷ್ಣ ನೀನು ಇದ್ರೆ ಸಾಕು ಗೆಲ್ಲಕ್ಕೆ, ನೀನೇನು ಮಾಡಬೇಕಾಗಿಲ್ಲ, ನೀನೇನು ಮಾಡಬೇಕಾಗಿಲ್ಲ, ಶತ್ರು ತಗೊಂಡ್ಬರಬೇಕಾಗಿಲ್ಲ, ಯುದ್ಧ ಮಾಡಬೇಕು ಏನಿಲ್ಲ, ಸಾಕು ನೀನು ಕೂತ್ರೆ ಸಾಕು ಗೆದ್ದು ಬಿಡ್ತೇವೆ ನಾವು. ನೀನು ಅನುಗ್ರಹ ಕಣ್ಣು ಬಿಟ್ಟು ನೋಡಿದ್ರೆ ಸಾಕು, ದೇವರೇನು ಮಾಡಬೇಕಾಗಿಲ್ಲ. ನಿಖಿಲಾಘೌಘ ವಿನಾಶನ ಪರಸೌಖ್ಯಪ್ರದ ದೃಷ್ಟಿ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯ ಮೇತೆ. ಕಣ್ಣು ತೆಗೆದು ನೋಡಿದ್ರೆ ಸಾಕು ಬದುಕಿ ಹೋಗ್ತೇವೆ ನಾವು. ಇನ್ನು ನೀನು ಬಂದು ಜೊತೆ ಕೂಡ್ತೀನಿ ಅಂದ್ರೆ ಅದಕ್ಕಿಂತ ಭಾಗ್ಯ ನಮಗೆ ಬೇಕಾಗಿಲ್ಲ. ಈ 1,000,000 ಸೈನ್ಯ ಅಲ್ಲ, ಎಷ್ಟು ಕೋಟಿ ಇದ್ರೂ ನನಗೆ ಬೇಕಾಗಿಲ್ಲ, ನೀನೊಬ್ಬ ನನಗೆ ಸಾಕು ಅಂತ ಹೇಳುತ್ತಾನೆ. ಆಗ ಕೃಷ್ಣ ಭಲೇ ಅರ್ಜುನ ಅಂತ ಹೇಳುತ್ತಾನೆ. ಈ ಅರ್ಜುನ ಈಗ ಟೆಸ್ಟ್ ಗೆದ್ದು ಬಿಟ್ಟ ಟೆಸ್ಟ್ ನೋಡಕ್ಕೆ, ಸ್ವಲ್ಪ ಯೋಚನೆ ಮಾಡಬೇಕು. ದುರ್ಯೋಧನ ಆರಿಸ್ಕೊಂಡಿದ್ದು ಸರಿನೋ, ಅರ್ಜುನ ಆರಿಸ್ಕೊಂಡಿದ್ದು ಸರಿನೋ ಅಂತ ಹೇಳೋದಕ್ಕೆ ಮುಂದೆ ಮಹಾಭಾರತ ನಡೆದಿದ್ದು ನಮ್ಮ ಎದುರಿಗಿದೆ ಈಗಾಗಲೇನೆ. ಮುಂದೆ ನಡೆದಿದ್ದು ಗೊತ್ತು, ದುರ್ಯೋಧನ ಅಲ್ಲ, ಅವನ ವಂಶ ಕೂಡ ಉಳಿಲಿಲ್ಲ, ಅವನ ಹೆಸರೇಳಕ್ಕೆ ಯಾವನು ಉಳ್ಕೊಳ್ಳಿಲ್ಲ, ನಿರ್ವಂಶವಾಗಿ ಹೋಯಿತು. ಅರ್ಜುನಾದಿಗಳಿಗೆ ಸಂಪೂರ್ಣ ಗೆಲುವು ಬಂತು. ಅದೇನು ಡೆಸಿಸಿವ್ ವಿಕ್ಟರಿ, ಮತ್ತೆ ಲಾಸ್ಟ್ ಒನ್ ಬಾಲ್ ಆ ಕಡೆ ಈ ಕಡೆ ಆಗ ಯಾರು ಗೆದ್ರು ಅಂತೇನಲ್ಲ, ಲಾಸ್ಟ್ ಬಾಲಿ ವಿಕ್ಟರಿ ಎಲ್ಲ ಅದು ಒಂದು ಡಿಸೈಡೆಡ್ ವಿಕ್ಟರಿ. ಮತ್ತೆ 100 ಜನ ಕೌರವರು ಸಾಯ್ತಾರೆ, ಒಬ್ಬ ಪಾಂಡವರು ಸಾಯೋದಿಲ್ಲ, ಅಖಂಡ ಚಕ್ರವರ್ತಿಗಳಾಗ್ತಾರೆ. ಕೃಷ್ಣನ ಆರಿಸಿಕೊಂಡಿದ್ದಕ್ಕೆ ಪಾಂಡವರಿಗೆ ಜಯ, ಕೃಷ್ಣನ ಬಿಟ್ಟಿದ್ದಕ್ಕೆ ದುರ್ಯೋಧನಿಗೆ ಅಪಜಯ. ಆದ್ದರಿಂದ ಅರ್ಜುನನ ಆಯ್ಕೆ ಸರಿಯಾದದ್ದು, ದುರ್ಯೋಧನ ಆಯ್ಕೆ ಸರಿಯಾದದ್ದಲ್ಲ. ಇದನ್ನೇ ಶಾಸ್ತ್ರಾರ್ಥ ಅಂತ ಕರೆಯೋದು. ಈ ತಮಾಷೆ ಏನು ಗೊತ್ತೇನು, ದೇವರು ಈ ಕತೆ ಕೇಳಿಬಿಡ್ತೇವೆ ನಾವೀಗ. ಈ ಕತೆ ಕೇಳಿದ್ರೆ ಏನನ್ಸುತ್ತೆ, ದುರ್ಯೋಧನ ದಡ್ಡ, ಅರ್ಜುನ ಭಾರಿ ಜಾಣ, ಅದು ತೀರ್ಮಾನ ಮಾಡ್ಕೊಂಡ್ಬಿಡ್ತೇವೆ. ಆದರೆ ಪರಮಾತ್ಮ ಎಂಥವನು ಅಂದರೆ, ಈ ಛಾಯಸನ್ನ ಬರೀ ಅರ್ಜುನ ದುರ್ಯೋಧನರಿಗೆ ಕೊಡಲಿಲ್ಲ, ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ. ಏನು ಆರಿಸ್ಕೊತೀರಿ, ಆರಿಸಿಕೊಳ್ಳಿ ಅಂತ ಕೇಳ್ತಾನೆ. ಬೆಳಿಗ್ಗೆ ಹೇಳ್ತಿರ್ಲಿಕ್ಕೆ ತೀರ್ಥನೋ ಕಾಫಿನೋ ಅಂತ ಹೇಳ್ತಾನೆ. ಕಾಫಿನೇ ಬೆಡ್ ಕಾಫಿನೇ ಆಗಬೇಕು, ತೀರ್ಥ ಗಿರ್ತ ಬೇಕಿಲ್ಲ ಅವರಿಗೆ. ಸೊ ಕೃಷ್ಣನ್ ಬಿಟ್ಟ ಅದನ್ನ ಆರಿಸಿಕೊಂಡ. ಮತ್ತು ಹರಿಪ್ರಸಾದ, ಹರಿಪ್ರಸಾದ ಕೊಡಿ ಏನ್ ಮಾಡ್ಬೇಕ್ರಿ, ಪುತ್ರ ಪೌತ್ರಾಯರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥಂ ಅಷ್ಟೇ, ಹರಿಪ್ರಸಾದ ಸಿದ್ಧಾರ್ಥಂ ಇಲ್ವೇ ಇಲ್ಲ. ಅವೆಲ್ಲ ಕೊಡ್ತಾರೆ, ಪ್ರಾಣ ತೆಗಿತ ತಗೊಂಡು ಏನ್ ಮಾಡ್ತೀರಿ ಮತ್ತೆ. ಅಂದ್ರೆ ಆಯ್ಕೆ ಸಾಂಕೇತಿಕವಾದ ಕಥೆ ಇದು, ಒಂದು ಸಿಂಬಾಲಿಕ್ ಸ್ಟೋರಿ.
ಈ ಕಥೆ ಒಂದು ಕಡೆ ಕಥೆ, ದೊಡ್ಡ ತತ್ವ ಇದೆಯಲ್ಲ ಅದು ರ್ಯಾಷನಲ್ ಅದು. ಒಂದು ಪ್ರತಿನಿತ್ಯ ನಾವು ಮಾಡೋದು ಹಾಗೇನೆ, ಕ್ಲಾಸ್ಗೆ ಹೋಗ್ತೀವಪ್ಪ ಸಿನಿಮಾಕ್ಕೆ ಹೋಗ್ತೀವಿ ಅಂದರೆ ದಡ್ಡ ಹೊಡೆದು ಸಿನಿಮಾಕ್ಕೆ ಹೋಗೋದು, ಒಂದು ಕ್ಲಾಸ್ಗೆ ಹೋಗೋದಿಲ್ಲ ಅಂದರೆ ಯಾವುದರಿಂದ ಬದುಕ್ತೇನೆ ಅಂತ ಗೊತ್ತಿಲ್ಲ ಅವನಿಗೆ, ಟೆಂಪ್ಟ್ ಆಗ್ತಾನೆ, ಮುಖ್ಯವಾದ ಗುರಿ ಬಿಟ್ಟುಬಿಡ್ತಾನೆ, ಅಮುಖ್ಯವಾದ ಗುರಿ ಹೋಗ್ತಾನೆ. ಆಚಾರ್ಯ ಹೇಳ್ತಾರೆ, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಇಡೀ ಜಗತ್ತನ್ನು ತಗೊಂಡು ಏನು ಮಾಡ್ತೀರಿ, ಒಬ್ಬ ಜಗನ್ನಾಥ ನಮಗೆ ಬೇಕು. ನಮಗೆ ಆಫೀಸರ್ ಗೊತ್ತಿದ್ದಾರೆ, ಆಫೀಸ್ಗೆ ಹೋಗೋದಿಲ್ಲ, ಕ್ಯೂ ನಿಲ್ಲೋದಿಲ್ಲ, ಏನೂ ಇಲ್ಲ, ಅವನಿಗೆ ಕ್ಲೋಸ್. ಅವನು ಒಂದು ಫೋನ್ ಮಾಡ್ತಾನೆ, ಕೆಲಸ ಆಗೋಯ್ತು. ಉಳಿದವರು ಇನ್ನೊಬ್ಬನಿದ್ದಾನೆ, ಆಫೀಸಿನ ಎಲ್ಲರೂ ಗೊತ್ತು ಅವನಿಗೆ, ಅಟೆಂಡರಿಂದ ಹಿಡಿದು ಪ್ರತಿಯೊಬ್ಬರು ಗೊತ್ತು ಅವನಿಗೆ. ಆಫೀಸರ್ ಎದುರು ಏನು ಕೆಲಸ ಆಗೋದಿಲ್ಲ. ಆಫೀಸರ್ ಬಾಗಿರೆಷ್ಟು ಇದ್ದಾನೆ, ಉಳಿದವರೆಲ್ಲ ಫಾರ್ ಇದ್ದಾರೆ, ಅವನು ಫೈಲ್ ಒಂದು ಸೈನ್ ಆಗೋದೇ ಇಲ್ಲ. ಆದರೆ ಉಳಿದವರು ಯಾರೂ ಗೊತ್ತಿಲ್ಲ, ಆಫೀಸ್ ಎಲ್ಲಿದೆ ಕೂಡ ಗೊತ್ತಿಲ್ಲ ಫಸ್ಟ್ ಅವನಿಗೆ. ಫೋನ್ ನಂಬರ್ ಗೊತ್ತು, ಹಲೋ ಅಂತ ಹೇಳ್ತಾನೆ, ಕೆಲಸ ಆಗೋಯ್ತು. ನಮಗೀಗ ಅರ್ಥ ಆಗುತ್ತೆ, ಜಗತ್ತಿನ ನಾಥ ಪರಮಾತ್ಮ ಅವನೊಬ್ಬನು ಗೊತ್ತಿದ್ರೆ ಇಡೀ ಜಗತ್ತೇ ಗೊತ್ತಿದ್ದಾಗ ಲೆಕ್ಕ. ಏನ ಶ್ರುತೇನ ಅಶ್ರುತಂ ಶ್ರುತಂ ಭವತಿ, ಅಮತಂ ಮತಂ ಭವತಿ, ಅವಿಜ್ಞಾತಂ ವಿಜ್ಞಾತಂ ಭವತಿ, ಉಪನಿಷತ್ತರ ಸಂದೇಶ. ಆದರೆ ದೇವರೊಬ್ಬರು ಗೊತ್ತಿಲ್ಲ ಅಂದರೆ ಜಗತ್ತು ಪೂರ್ತಿ ಗೊತ್ತಿದ್ರೂ ಏನೂ ಉಪಯೋಗ ಇಲ್ಲ. ಜಗತ್ತು ಪೂರ್ತಿ ಗೊತ್ತಿದ್ರೂ ವೇಷ್ಟು, ಜಗನ್ನಾಥ ಒಬ್ಬನು ಗೊತ್ತಿದ್ರೆ ಸಾಕು. ಇದೇ ತದಲಂ ಹೇಳ್ತಾರೆ, ಅನ್ಯಾವಾಚೋ ವಿಮುಂಚಥ ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚಥ, ಉಪನಿಷತ್ತಿನ ಮಾತದು. ಆ ದೇವ್ರನ್ನೊಬ್ಬರು ತಿಳ್ಕೊಳ್ಳಿ, ಉಳಿದೆಲ್ಲ ಬಿಡಿ, ಯಾಕೆ ಯೋಚನೆ ಮಾಡ್ತೀರಿ ಅಂತ ಹೇಳ್ತಾರೆ. ಜ್ಞಾನಿಗಳೆಲ್ಲ ಮಾಡಿದ್ದ ಹಾಗೆ, ಹಾಗೆ ಮಾಡಿದವರೆಲ್ಲ ಲೋಕಮಾನ್ಯರಾಗಿಬಿಟ್ರು. ಇವತ್ತು ರಾಘವೇಂದ್ರ ಸ್ವಾಮಿಗಳು, ವಾದಿರಾಜ ಸ್ವಾಮಿಗಳಂತವ್ರನ್ನ ಜಗತ್ತು ಹೇಗೆ ಕಾಲು ಹಿಡ್ಕೊಳ್ಳೋಕೆ ಹೋಗುತ್ತೆ, ಯಾತಕ್ಕೆ? ಅವ್ರು ಹಾಗೆ ಬದುಕಿದವರು. ಹಾಗೆ ಬದುಕಿದ್ದರ ಫಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ. ಹಾಗೆ ಬದುಕಿದ್ದಕ್ಕೋಸ್ಕರ ಅವರು ದೇವರು ಹಿಡ್ಕೊಂಡ್ರೆ ಇವರು ನಾವು ಹಿಡ್ಕೊಳ್ಳೋಕೆ ಹೋಗ್ತಿದ್ವಿ, ಇದು ಭಾರಿ ವಿಶೇಷ. ಅಕಸ್ಮಾತ್ ದೇವರನ್ನ ಬಿಟ್ಟವರು ಎಷ್ಟು ಜನ ಇದ್ದಾರೆ ಇವತ್ತು, ಅವ್ರ ಜೊತೆ ಯಾರು ಹೋಗ್ತಾರೆ? ಏನೂ ಇಲ್ಲ. ಈ ಯೋಚನೆ ಮಾಡಿದರೆ ದೇವರ ಮುಂದೆ ಪ್ರತಿ ಕ್ಷಣದಲ್ಲಿ ಆಯ್ಕೆ ಇಡುತ್ತಾರೆ, ಸತ್ಯ ಬೇಕೋ ಸುಳ್ಳು ಬೇಕೋ. ಸತ್ಯದಲ್ಲಿ ದೇವರಿದ್ದಾರೆ, ಸುಳ್ಳೆಲ್ಲ ದೇವರಿಲ್ಲ. ಸತ್ಯವನ್ನು ಹಿಡ್ಕೊಂಡ ಆ ಕಾಲ ಕಷ್ಟ ಆಗುತ್ತೆ ಸ್ವಲ್ಪ, ಆದರೆ ಮುಂದೆ ಎಷ್ಟು ಸುಖವಾಗಿರ್ತಾನೆ ಈ ಮಧ್ಯೆ. ಆದ್ದರಿಂದ ಯಾವಾಗಲೂ ಕೂಡ ದೇವ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿಯಿಂದ ದೇವರನ್ನು ಅವಲಂಬಿಸಿ ಬದುಕಬೇಕೇ ಹೊರತು ದೇವರನ್ನು ಬಿಟ್ಟು ಬದುಕಬಾರದು. ಇದು ಕಥೆಯ ದೊಡ್ಡ ಸಂದೇಶ. ಇದು ಈ ಕಥೆ ಸಾತ್ವಿಕವಾದ ಕಥೆ ಅಂತ ಹೇಳಿದ್ರಿಂದ ಪ್ರತಿ ಕ್ಷಣದಲ್ಲೂ ಯೋಚನೆ ಮಾಡ್ತಿರಬೇಕು, ಒಳ್ಳೇದು ಕೆಟ್ಟದ್ರ ಮಧ್ಯೆ ನಮ್ಮ ಅದಕ್ಕೆ ಜೀವನ ಅಂತ ಕರೆಯೋದು. ಎಲ್ಲರ ಮುಂದೆ ಚಾಯ್ಸ್ ಇದೆ, ನಿಮಗೆ ಇದು ಬೇಕೋ ಅದು ಬೇಕೋ, ಇದು ಬೇಕೋ ಶಾಸ್ತ್ರ ಬೇಕೋ ಕಾದಂಬರಿ ಬೇಕೋ ಅಂದ್ರೆ ಕಾದಂಬರಿನೇ ಬೇಕು ಅವನೇ, ಶಾಸ್ತ್ರ ಬೇಕಿಲ್ಲ. ಶಾಸ್ತ್ರ ಕಿವಿಯಲ್ಲಿ ಬಲಾತ್ಕಾರ ಸಿನಿಮಾನ ದುಡ್ಡು ಕೊಟ್ಟು ನೋಡ್ತಾನೆ, ಉಪನ್ಯಾಸ ಫ್ರೀ ಅಂದ್ರೂ ಬರೋದಿಲ್ಲ, ಇದು ಆಶ್ಚರ್ಯ. ಫ್ರೀ ಅಂದ್ರೂ ಬರೋದಿಲ್ಲ, ದುಡ್ಡು ಕೊಟ್ಟು ಕ್ಯೂ ನಿಂತ್ಕೊಂಡು ಬಯಸ್ಕೊಂಡು ಕೆಲವರಂತೂ ಟಿಫನ್ ಕ್ಯಾರಿಯರ್ ಸಮೇತ ಕ್ಯಾಂಪ್ ಹಾಕಿರ್ತಾರೆ ಅಂತ. ಪಾಪ ಫಸ್ಟ್ ಅಲ್ಲ, ಸೆಕೆಂಡ್ ಶೋ ಸಿಗಲಿ, ಥರ್ಡ್ ಶೋ ಸಿಗಲಿ, ನಾಳೆ ಯಾರು ಸಿಗಲಿ, ಕೊನೆ ಪಕ್ಷ ಎಷ್ಟುದು ಎಂಥ ಹಠ ಇದು. ಒಂದು ಇಲ್ಲಿ ಅಲ್ಲೇನಿಲ್ಲ, ಇವತ್ತು ಮುಗಿದು ಬಂದ ಯಾತ್ರದಿಲ್ಲ, ನಾಳೆ ಜೋಲ ಯಾವುದು ಕೂಗಿದ್ದು ಕಿರಿಚಿದ್ದು ಎಷ್ಟೋ ಅಷ್ಟೇ. ಆದರೆ ಮನುಷ್ಯ ಎಷ್ಟು ಮೂರ್ಖನಾಗ್ತಾನೆ, ಎಷ್ಟೋ ಜನ ಕ್ಲಾಸ್ ತಪ್ಪು ಸಿನಿಮಾ ಹಾಲ್ ಕೂತವ್ರು ಹಾಳಾಗಿ ಹೋಗ್ತಾರೆ. ತಂದೆ ತಾಯಿ ಅಷ್ಟು ದುಡ್ಡು ಕೊಟ್ಟಿರ್ತಾರೆ, ಪಾಪ ಬೇರೆ ಊರಿಂದ ಬಂದಿರ್ತಾನೆ, ಎಲ್ಲೋ ಕುತ್ಕೊಂಡು ಫೇಲಾಗಿ ಹೋಗ್ತಾರೆ, ಬಂದಿರೋದು ಕಳಿಸಿರೋದು ಓದೋಕ್ಕೋಸ್ಕರ ಅವನ್ನೆಲ್ಲ ಓಡಾಡ್ತಿರ್ತಾನೆ. ಇದೆಲ್ಲ ನೋಡಿದ್ ಏನು ಗೊತ್ತಾಗುತ್ತೆ ನಮಗೀಗ, ನಮ್ಗೆ ಎದುರಿಗೆ ಒಂದು ವರ್ಷದ ರಿಸಲ್ಟೇ ನಮಗೆ ಅರ್ಥ ಆಗೋದಿಲ್ಲ, ಇನ್ನು ಲೈಫಿನ ರಿಸಲ್ಟ್ ಯಾರಿಗೆ ಅರ್ಥ ಆಗುತ್ತೆ? ಆದ್ದರಿಂದ ನಮ್ಮ ಜೀವನದ ಗುರಿ ಶಾಶ್ವತವಾದ ಜಯವಾಗಬೇಕೇ ಹೊರತು ತಾತ್ಕಾಲಿಕ ಜಯ ಆಗಬಾರದು. ತಾತ್ಕಾಲಿಕವಾದ ಜಯ ನಶ್ವರ, ಸ್ವರ್ಗಾದಿ ಲೋಕಗಳೇ ನಶ್ವರ, ಮೋಕ್ಷ ನಿತ್ಯವಾದದ್ದು, ಶಾಶ್ವತವಾದದ್ದು. ಅನಾವೃತ್ತಿ ಶಬ್ದಾತ್, ಅನಾವೃತ್ತಿ ಶಬ್ದಾತ್. ಅದಕ್ಕೆ ದೇವರನ್ನ ಆರಿಸಿಕೊಳ್ಬೇಕು. ಅದು ಬಹಳ ಅಪೂರ್ವ ರೀತಿಯಲ್ಲಿ ಹೇಳುತ್ತಾರೆ, ಇದಿಷ್ಟನ್ನು ಹರಿಕಥಾಮೃತ ಸಾರದಲ್ಲಿ ಪದ್ಯದಲ್ಲಿ ಸಂಗ್ರಹ ಮಾಡ್ತಾರೆ. ಬಹಳ ಸುಂದರವಾದ ಪದ್ಯ. ಈ ಕಥೆ ಅನಲೈಸ್ ಮಾಡ್ತಾರೆ ದಾಸರು. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಮಾಳ್ಪರಿ ಗಿತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಅತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಇದೇ ದೃಷ್ಟಾಂತ. ಸುರಪತನಯ ಅರ್ಜುನ, ಸುರಪ ಇಂದ್ರ, ಸುರ ದೇವತೆಗಳು, ಸುರಪ ದೇವತೆಗಳ ರಾಜ ಇಂದ್ರ, ಸುರಪತನಯ ಇಂದ್ರ ಪುತ್ರ ಅರ್ಜುನ, ಮತ್ತು ಸುಯೋಧನ ದುರ್ಯೋಧನ, ಅವರಿಬ್ಬರಿಗೆ ಕೊಟ್ಟನಲ್ಲ ಹಾಕೊಡ್ತಾನೆ. ಹೇಗೆ? ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಮಾಳ್ಪರಿ ಗಿತ್ತಪನು ತನ್ನ. ಎರಡು ಉಪಾಸನೆ, ಸದುಪಾಸನೆ ಅಂತ ಬೇರೆ, ಅಸದುಪಾಸನೆ ಅಂತ ಬೇರೆ. ಸದುಪಾಸನೆ ಅಂದ್ರೇನು? ಸರಿಯಾದ ಉಪಾಸನೆ. ಅಸದುಪಾಸನೆ ಅಂದ್ರೇನು? ತಪ್ಪಾದ ಉಪಾಸನೆ. ಸರಿಯಾದ ಉಪಾಸನೆ ಏನು? ಶ್ರೀಹರಿಯೇ ಪುರುಷಾರ್ಥ, ಪರಮ ಸತ್ಪುರುಷಾರ್ಥ ರೂಪನು ಹರಿಯು. ದೇವರೇ ಎಲ್ಲ ಪುರುಷಾರ್ಥಗಳನ್ನು ಕೊಡನೆ ಅವನು ದೇವರು ಅಂತ ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ತನ್ನನ್ನೇ ಕೊಡ್ತಾನೆ. ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಅತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗೆ ಇತ್ತಂತೆ ಕೊಡುತ್ತಿಪ್ಪ. ಕೊಟ್ಟಿದ್ದೇನೋ ನಿಜನೇ, ಅವನು 10 ಲಕ್ಷ ಸೈನ್ಯ ಕೊಟ್ಟ, ಒಬ್ಬನೂ ಬದುಕಲಿಲ್ಲ, ತಾನು ಒಬ್ಬನೇ ಹೋದ, ಎಲ್ಲರನ್ನೂ ಉಳಿಸಿಬಿಟ್ಟ. ಎಂಥ ಒಂದು ವಿಶೇಷವಾದ ತತ್ವ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ, ದುರ್ಯೋಧನ ದ್ವಾರಕೆ ಹೋದ, ತಮಾಷೆ ನೋಡಿ, ದ್ವಾರಕೆ ಹೋದ. ದ್ವಾರಕೆ ಸಾಮಾನ್ಯ ಊರಲ್ಲ, ಅಯೋಧ್ಯ ಮಥುರಾ ಮಾಯಾ ಕಾಂಚಿ ಕಾಶಿ ಅವಂತಿಕ ಪುರಿ ದ್ವಾರವತಿ ಚೈವ ಪಂಚಾಯಿತಿ ಮೋಕ್ಷದಾಯಕ. ಜಗತ್ತಿನ ಮಹಾ ಸಪ್ತ ಮಹಾಕ್ಷೇತ್ರಗಳಲ್ಲಿ ದ್ವಾರಕೆ ಒಂದು, ದ್ವಾರಕೆ ಅಂದರೆ ಸಪ್ತ ಮಹಾಕ್ಷೇತ್ರಗಳಲ್ಲಿ ಒಂದು. ಅಲ್ಲಿ ದುರ್ಯೋಧನ ಹೋಗ್ತಾನೆ ಫಸ್ಟು. ನಾವೆಲ್ಲ ಉಡುಪಿಗೋ ತಿರುಪತಿಗೆ ಹೋದ್ರೆ ದೇವ್ರ ವಿಗ್ರಹ ನೋಡಿಬಿಡ್ತೇವೆ ಅಷ್ಟೇ, ಡೈರೆಕ್ಟ್ ಕೃಷ್ಣನೇ ನೋಡಿದ ಅವನು. ಎರಡನೇದು ಬೇರೆ, ದ್ವಾರಕಾ ಪಟ್ಟಣದಲ್ಲಿ ಕೃಷ್ಣನ ದರ್ಶನ ಮಾಡಿದ, ಅದು ಕೃಷ್ಣನ ಹತ್ರ ಕೂತಿದ್ದಾನೆ. ಈ ಮಧ್ಯೆ ಕೃಷ್ಣ ಡೈರೆಕ್ಟ್ ಆಗಿ ಕೇಳ್ತಾನೆ, ಇರಬೇಕು ಅಂತ. ನಮ್ಮ ದೇವರು ಯಾವ ದೇವರು ಕೇಳಿಲ್ಲ ನಮ್ಮನ್ನ, ನಾವು ಕೇಳೋದು ಬಿಟ್ಟಿಲ್ಲ, ಅದು ಬಹಳ ಆಶ್ಚರ್ಯ. ದೇವರು ನಮ್ಮನ್ನು ಕೇಳಿಲ್ಲ, ನಾವು ಕೇಳೋದು ಬಿಟ್ಟಿಲ್ಲ, ಹಾಗೆ ಬದುಕಿದ್ದೇವೆ. ಕೃಷ್ಣ ಡೈರೆಕ್ಟ್ ಕೇಳ್ತಾನೆ, ಯಾರು ಬೇಕು ನಿನಗೆ ಅಂತೇಳಿ. ಅಂತ ಹೊತ್ತಿನಲ್ಲಿ ದುರ್ಯೋಧನ ತಪ್ಪು ಆರಿಸಿಕೊಂಡಲ್ಲ, ದ್ವಾರಕೆ ಹೋಗಿದ್ದು ವೇಸ್ಟು, ಕೃಷ್ಣನ್ ನೋಡಿದ್ದು ವೇಸ್ಟು, ಕೃಷ್ಣ ಮಾತಾಡಿದ್ದು ವೇಸ್ಟು, ಎಲ್ಲ ಕಳ್ಕೊಂಡು ಬಿಟ್ಟ. ಆದರೆ ಅರ್ಜುನ ಎಲ್ಲ ಸೇಮ್ ಅವಕಾಶಗಳೇನೆ, ಅದೇ ಎಕ್ಸಾಮ್ ಹಾಲು, ಅದೇ ಇದು, ಅದೇ ಇನ್ವಿಜಿಲೇಟರು, ಅದೇ ಕ್ವೆಶ್ಚನ್ ಪೇಪರು, ಅದೇ ಆನ್ಸರ್ ಪೇಪರು ಅಂತ ಹೇಳ್ತೇವಲ್ಲ, ಎಲ್ಲ ಸೇಮ್. ಇವನು ದುರ್ಯೋಧನ ಸೋತ ಸತ್ತ, ಅರ್ಜುನ ಗೆದ್ದ. ಅದಕ್ಕೇನೆ ಒಂದೇ ಕಾಮನ್ ಪ್ಲಾಟ್ಫಾರ್ಮ್, ಒಂದೇ ಫೀಲ್ಡ್. ಇವತ್ತು ಆ ಪಿಚ್ಚು ಈ ಪಿಚ್ ಅಟ್ಲೀಸ್ಟ್ ಸೆಕೆಂಡ್ ಬ್ಯಾಟಿಂಗ್ನ ಪ್ರಾಬ್ಲಮ್ ಮಾಡ ಇರಬಹುದು, ಸೇಮ್ ಇದ್ಬಿಟ್ರೆ ಪ್ರಾಬ್ಲಮ್ಮೇ ಇಲ್ಲ. ಈ ಫುಟ್ಬಾಲ್ ಆಡ್ತಾರಲ್ಲ, ಫಸ್ಟ್ ಅದರಲ್ಲಿ ಇದೇ ಇಲ್ಲೇ ಇಲ್ಲ, ಯಾರು ಫಸ್ಟ್ ಯಾರು ಸೆಕೆಂಡ್ ಇಲ್ಲ, ಸೇಮ್ ಪಿಚ್ಚರ್ ಒಟ್ಟಿಗೆ ಆಡ್ತಾರೆ ಆ ಟೈಮ್ ನೋಡಿ. ಕ್ರಿಕೆಟ್ ಆರ ಅಟ್ಲೀಸ್ಟ್ ಸೆಕೆಂಡ್ ಇದು ಗೆಟ್ಟು, ಹಾಗಾಯ್ತು ಈ ಪಿಚ್ ಹಾಳಾಯ್ತು, ಸ್ಪಿನ್ ಆಯ್ತು, ಗಿನ್ನಾಯ್ತು ಅನ್ಬಹುದು. ಇಲ್ಲೇನು ಇಲ್ಲ, ಅದರಲ್ಲಿ ಗೆಲ್ತಾರೆ ಸೋಲ್ತಾರೆ, ಅವಾಗ ಏನಡ್ತೀರಿ? ಈಗ ಒಂದೇ ಅವಕಾಶ ಇಬ್ಬರಿಗೂ ಕೊಟ್ಟ ಕಾಲಕ್ಕೆ ಯಾಕೆ ಆಡಿಸ್ಕೊಳ್ಳಿಲ್ಲ ಅವನು? ಆ ದೇವರ ಮಹಿಮೆ ಗೊತ್ತಿಲ್ಲ ಅವನಿಗೆ, ಕೃಷ್ಣ ಯಾರು ಅಂತ ಗೊತ್ತಿಲ್ಲ, ಅದಕ್ಕೇನೋ ಮಾಡ್ದ ಹಾಳಾದ. ಕೃಷ್ಣ ಯಾರು ಅಂತ ಗೊತ್ತು ಅರ್ಜುನನಿಗೆ, ಉದ್ಧಾರ ಆಗಿಬಿಟ್ಟ. ಅದಕ್ಕೆ ದೇವರನ್ನು ಆರಿಸ್ಕೊಳ್ಬೇಕಾದ್ರೆ ಅರ್ಥ ಮಾಡ್ಕೋಬೇಕು. ಮುಂದೆ ರಿಸಲ್ಟ್ ನಮಗೆ ಗೊತ್ತಿದೆ. ಕೃಷ್ಣ ಅರ್ಜುನ ಏನ್ ಮಾಡ್ತೀನಿ ನನ್ನ ತಗೊಂಡು ನೀನೀಗ, ರಥ ಕೂಡ ನಾನು ಬರದಿ ಕೈಲಿ ಬರ್ತೀನಿ ಅಂತ ಹೇಳಿದ್ದೇನಲ್ಲ ಅಂತ ಕೇಳಿದ್ರೆ, ಕೃಷ್ಣ ಅದಕ್ಕೆ ಆರಿಸಿಕೊಂಡಿದ್ದ, ಕೃಷ್ಣ ನೀನೇನು ಮಾಡಬೇಡ, ನನ್ನ ಸಾರಥಿಯಾಗಿ ಕೊಡು ಅಂತ ಹೇಳಿದ್ದ. ರಥ ಸುಮ್ಮನೆ ಕೊಡ್ತೇವೆ ಅಂದ್ರೆ ನನ್ನ ಮುಂದೆ ಕೂಡ ಅಷ್ಟೇ, ಇನ್ನೇನು ಮಾಡಬೇಕಾಗಿಲ್ಲ. ಆಗ ಕೃಷ್ಣ ಒಪ್ಪಿಕೊಂಡಂತೆ. ಮುಂದಿನ ಇತಿಹಾಸ ಅದು, ಕೃಷ್ಣರ ಸಾರಥ್ಯ ಅಂದ್ರೆ ವಿಶ್ವಖ್ಯಾತಿಯ ಸಾರಥ್ಯ. ಅಂತ ಸಾರಥ್ಯ ಜಗತ್ತಲ್ಲಿ ಒಬ್ಬನೇನೆ, ಪಾರ್ಥ ಸಾರಥಿ ರವ್ಯಕ್ತ ಹಿತಾಮೃತ ಬಹೋದಧಿ, ಅರ್ಜುನನಿಗೆ ಸಾರಥಿಯಾದ. ಇವನ್ನೆಲ್ಲ ಯೋಚನೆ ಮಾಡಿದರೆ ನಮಗೊಂದು ಪ್ರಶ್ನೆ ಬರ್ತದೆ, ಅರ್ಜುನಿಗಿಂತ ಆಯ್ಕೆ ಮಾಡ್ಕೊಳಕ್ಕೆ ಯಾಕೆ ಸಾಧ್ಯವಾಯಿತು, ದುರ್ಯೋಧನ ಯಾತಕ್ಕೆ ಸಾಧ್ಯವಾಗಲಿಲ್ಲ, ಅರ್ಜುನಿಗೆ ಬುದ್ಧಿ ಯಾತಕ್ಕೆ ಬಂತು, ದುರ್ಯೋಧನ ಯಾತಕ್ಕೆ ಬರಲಿಲ್ಲ? ಬಹಳ ಸುಲಭ ಇತ್ತು. ಅರ್ಜುನಿಗೆ ಯಾತಕ್ಕೆ ಬಂತು ಅಂದರೆ, ಆತ ಭೀಮನ ತಮ್ಮ, ಭೀಮನೇ ಶ್ರೀಮದ್ ಆಚಾರ್ಯರು, ಅವರ ಅನುಯಾಯಿ ಆಯ್ದಕ್ಕೆ ಅಂತ ಒಂದು ಬುದ್ಧಿ ಬಂತು ಅಂತ ಹೇಳಿದ್ದ. ಭೀಮನ